ಕರ್ತನ ಲಿಪಿಕೆ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಕೃಷ್ಣನಲ್ಲಿ ವಂದನೆಗಳ ಸಲ್ಲಿಸೋನಾಗಿದ್ದೀನಿ. ದೇವರ ಪ್ರೀತಿ ಕನಿಕರ ಕೃಪೆಗಳಿಂದ ಈ ದಿನ ಕೂಡ ನಾವು ಆತನ ಒಂದು ವಾಕ್ಯಗಳಲ್ಲಿ ಮುಖ್ಯವಾಗಿ ನಮ್ಮ ಕ್ವಶನ್ ಬುಕ್, ನಮ್ಮ ಸಹೋದರು ಮಾತಾಡಿದಿರುವಂಥ ಕ್ವಶನ್ ಬುಕ್ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡೋಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಕುರಿತಂಥ ಉಳ್ಳವರಾಗಿದ್ದೀವಿ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಸಲೇ ಇವತ್ತು ಒಂದು ಎರಡು ಪ್ರಶ್ನೆಗಳು ನೋಡೋಣ. ಎರಡು ಪ್ರಶ್ನೆಗಳು ತುಂಬ ಸಿಂಪಲ್ ಆಗಿದೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಥದ್ದೇ. ಆದರೂ ನಾವು ಏನು ಮಾಡೋಣ, ಇದರಲ್ಲಿ ನಮಗೇನಪ್ಪ ಒಂದು ಉತ್ತೇಜನವಾಗಿರೋಂಥ ಮಾತುಗಳಿದೆ ಅಂತ ನೋಡೋಣ. ಅಲ್ಲ, ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಸಾವಿರದ 1911 ಇಸ್ವಿಯಲ್ಲಿ ಅವರಿಗೆ ಪ್ರಶ್ನೆ ಕೇಳ್ತಾರೆ ಏನಂತಂದರೆ, ಆರ್ಚ್ ಏಂಜಲ್ಸ್ ಆರ್ ದೇರ್ ಅದರ್ಸ್, ಅಂದರೆ ಪ್ರಧಾನ ದೂತರುಗಳಲ್ಲಿ ಬೇರೆ ಯಾರು ಇದ್ದಾರಾ ಅಂತಂದ್ಬಿಟ್ಟು. ಅದಕ್ಕೆ ಪ್ರಶ್ನೆ ಏನಪ್ಪ ಅಂದರೆ, ಸೋ ಫಾರ್ ಐ ಹ್ಯಾವ್ ಬೀನ್ ಏಬಲ್ ಟು ಡಿಟರ್ಮೈನ್ ಫ್ರಮ್ ದ ಸ್ಕ್ರಿಪ್ಚರ್ಸ್, ಮೈಕಲ್ ಈಸ್ ದ ಓನ್ಲಿ ಆರ್ಚ್ ಏಂಜಲ್ ಮೆನ್ಷನ್. ಈಸ್ ಇಟ್ ಯುವರ್ ಥಾಟ್ ದಟ್ ದೇರ್ ಆರ್ ಅದರ್ಸ್? ನಾನು ಇಲ್ಲಿವರೆಗೆ ಕಾಣಲ್ಲ, ಯಾರೋ ಓದ್ತೀರಾ? ಕ್ಲಿಯರ್ ಇದೆಯಾ? ಯಾರಿಗಾರ ಓದ್ಬೋದಾ? ಯಾರು
ಓದ್ಲ ಬದ
ಓದಿ ಸರ್.
ನಾನು ಇಲ್ಲಿಯವರೆಗೆ ಇದ್ದೇನೆ, ಸ್ಕ್ರಿಫಸ್ಸಿನಿಂದ ನಿರ್ಧರಿಸಲು ಸಾಧ್ಯವಾಗುತ್ತದೆ. ಮೈಕಲ್ ಮಾತ್ರ ಅಚಾಂಗೆಲ್ ಉಲ್ಲೇಖಿಸಿದ್ದಾರೆ, ಇತರರು ಇದ್ದಾರೆ ಎಂಬುದು ನಿಮ್ಮ ಆಲೋಚನೆಯೇ?
ಓಕೆ
ಉತ್ತರ, ನನಗೂ ಅದೇ ಯೋಚನೆ ಇದೆ.
ಓಕೆ, ಥ್ಯಾಂಕ್ ಯು ಸರ್. ಸರ್, ಅದು ನೋಡ್ಬೇಕಾದ್ರೆ ಇದು ಸ್ವಲ್ಪ ಗೂಗಲಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಬಂದಿಲ್ಲ. ಎನಿವೆ, ನೋಡ್ಬೇಕಾದ್ರೆ ಏನಪ್ಪ ಅರ್ಥ ಅಂತಂದರೆ, ವಾಕ್ಯದ ಮುಖಾಂತರ ಅವ್ರು ಹಾಕಿದ ಪ್ರಶ್ನೆ ಏನಂತಂದರೆ, ವಾಕ್ಯದ ಮುಖಾಂತರ ನನಗೆ ಮಿಕಾಯೆಲ್ ಮಾತ್ರ ಒಬ್ಬರೇ ಪ್ರಧಾನ ದೂತರು ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಅದು ಬಿಟ್ಟು ಬೇರೆ ಯಾರೋ ಪ್ರಧಾನ ದೂತರುಗಳಿದ್ದಾರಾ ಅಂತ ಒಂದು ಪ್ರಶ್ನೆ. ಸೊ ಇದಕ್ಕೆ ನಮ್ಮ ಹಿರಿಯ ಸಹೋದರು ಏನಂತ ಗೊತ್ತಾಗ್ಬಿಟ್ಟಂದ್ರೆ, ಇಲ್ಲ, ನನಗೂ ಅದೇ ಆಲೋಚನೆ ಇರೋದು, ಬೇರೆ ಯಾವ ಆಲೋಚನೆ ಅಂತ ಹೇಳ್ತಾರೆ. ಸರಿ, ಇವಾಗ ನಾನು ನಿಮಗೆ ಈ ಪ್ರಶ್ನೆ ಕೇಳ್ತೇನೆ. ಇವಾಗ ಮಿಕಾಯೆಲ್ ಅಂದರೆ ಯಾರು? ಸೊ ಅವ್ರು ಒಬ್ಬರೇನಾ ಪ್ರಧಾನ ದೂತರು ಅಥವಾ ಹೇಗೆ? ಸೊ ಮಿಕಾಯೆಲ್ ಅಂದರೆ ಯಾರು, ಯಾರು ಹೇಳ್ತೀರಾ? ಜೀಸಸ್ ಕ್ರೈಸ್ಟ್. ಗುಡ್. ಆಮೇಲೆ ಮತ್ತೆ ಯಾರು ಇಲ್ಲ, ಒಬ್ರೆ. ಓಕೆ, ಆಮೇಲೆ ಅವ್ರಿಗೆ ಇನ್ನೊಂದು ಏನು ಹೆಸರು?
ಪ್ರಧಾನ ದೂತರು ಅಂತಾನೆ ಅವ್ರಿಗೇನೋ ಇರೋದ್ರಿ.
ಪ್ರಧಾನ ದೂತರು ಅಂತ ಕರೀತಾರೆ. ಓಕೆನಾ? ಸರಿ, ಗುಡ್. ಹಂಗಂದ್ರೆ ಪ್ರಧಾನ ದೂತನಾಗಿರೋ ಮಿಕಾಯಿಲ್ ಅಂತಂದ್ರೆ ನೀವು ಒಬ್ರೇನಾ ಬೇರೆ ಯಾರ ಇದ್ದಾರಾ?
ಮಿಕಾಯಲ್ ಪ್ರಧಾನ ದೂತ ಅಂತ ಕರೆದಿರೋದು ಅವ್ರೇ ರೀ. ಆದ್ರೆ ಇನ್ನೊಬ್ಬರ ಅವರು ಪ್ರಕಾಶ್ ಒಳ್ಳ ದೂತನ ಅದಾನ ಅಂತ ನಮ್ಗ ಅವ್ನ್ ಗೊತ್ತು. ಲೂಸಿಫರ್ ಬಗ್ಗೆ ಗೊತ್ತಿರಿ, ಇಬ್ಬರು ಆ ತರ ಇದಾರ ಅಂತ.
ಓಕೆ, ಸರಿ, ಥ್ಯಾಂಕ್ಸ್ ಎಲ್ಲ ಬಬಲ.
ಲೂಸಿಫರ್
ಗುಡ್.
ಇದ್ರು, ಲೂಸಿಫರ್ ಇದ್ರು, ಈಗ ಇಲ್ಲ ಅವರು. ಅದ್ ಬಿಟ್ಟರೆ ಕಾರ್ಮೆಲ್ ದೂತರು ಇದ್ದಾರೆ.
ಸರಿ, ಲೂಸಿಫರ್ ಇದ್ರು ಪ್ರಧಾನ ಅಂದ್ರೆ ಒಂದು ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ, ಸಾರಿ, ಉದಯ ಸೂಚಕ ನಕ್ಷತ್ರವಾಗಿದ್ರು, ಇವಾಗ ಅವ್ರು ಇಲ್ಲ ಅಂತ ನೋಡ್ತೀರಿ. ಓಕೆ, ಥ್ಯಾಂಕ್ ಯು. ಶಾಂತ ಮಾಸ್ಟರ್ ಹೇಳ್ರಿ.
ಅದೇ ಬ್ರದರ್ ಯೇಸು ಕ್ರಿಸ್ತರೇ ಪ್ರಧಾನ ದೂತರ್ ಮಿಕಾಯಿಲ್ ಅಂದ್ರೆ.
ಸರಿ,
ಆ
ಓಕೆ,
ಸೈತಾನ ಅವಾಗಿದ್ರು, ಅವಾಗ ಅವರು ಇವಾಗ ಇಲ್ವಲ್ಲ ಬ್ರದರ್ ಅವರು.
ಸರಿ, ಒಬ್ಬರೇ ಇರೋದು ಅಂತೀರಾ? ಆಯಿತು, ಓಕೆ. ಸರಿ, ಬೇರೆ ಬೇರೆ ಎಲ್ಲರೂ ಏನಂತೀರಾ? ಇಲ್ಲಿ ನಮ್ಮ ರವಿ ಬ್ರದರ್ ಹೇಳಿ.
ಬ್ರದರ್ ಅವ್ರೊಬ್ಬರಿಗೆ ಹೇಳೋದದು ಮಿಕಾಯಿಲ್ ಅಂದ್ರೆ ಅವ್ರೊಬ್ಬರೇ ಇರೋದಾರೆ.
ಸೊ ಪ್ರಧಾನ ದೂತರು ಒಬ್ಬರೇ ಅಂತೀರಾ?
ಕ್ರೈಸ್ಟ್ ಒಬ್ಬರೇ
ಸೊ ಜೀಸಸ್ ಕ್ರೈಸ್ಟ್ ಒಬ್ಬರೇ. ಓಕೆ
ಹಾಗೆ ಮುಂದೆ ಸಹ ಹಂಗೆ ಇರ್ತಾರೆ, ಒಂದೇ ತರ ಇರ್ತಾರೆ ಅಂತ.
ಓಕೆ, ಸರಿ. ಗೌರವ ಮಾಸ್ಟರ್,
ಅವರೊಬ್ಬರೇ ಬ್ರದರ್, ಪ್ರಧಾನ ದೂತರು ಅಂತ ಕರೆಯೋದು ಅವರೊಬ್ಬರನ್ನೇ, ಯೇಸು ಸ್ವಾಮಿ ಒಬ್ಬರನ್ನೇ.
ಓಕೆ. ಅನಿತಾ ಸ್ಟರ್, ನೀವೇನು ಹೇಳ್ತೀರಾ?
ಒಬ್ಬರೇ ಬ್ರದರ್ ಅವರು
ಒಬ್ಬರೇ, ಬೇರೆ ಯಾರಿಗೂ ಹೇಳಲ್ಲ ಬೈಬಲಲ್ಲಿ.
ಇಲ್ಲ.
ಓಕೆ, ಚಿತ್ರಾ ಸ್ಟರ್.
ಪ್ರಧಾನ
ಓಕೆ, ಸೊ ಇನ್ಯಾರಿಗೂ ಹೇಳಲ್ಲ. ಓಕೆ, ಓಕೆ, ಮಂಜಮ್ಮ ಸ್ಟರ್ ನೀವೇನು ಹೇಳ್ತೀರಾ?
ಒಬ್ಬರೇ ಬ್ರದರ್
ಯಾರೊಬ್ಬರೇ?
ಯೇಸು ಸ್ವಾಮಿ.
ಜೀಸಸ್ ಕ್ರೈಸ್ಟ್ ಒಬ್ಬರೇನಾ? ಓಕೆ, ಬೇರೆ ಯಾರಿಗೂ ಮಿಕಾಯಲ್ ಅಥವಾ ಪ್ರಧಾನ ದೂತ ಅಂತ ಯಾರು ಹೇಳಲ್ವಾ?
ಇಬ್ಬರಿದ್ದಾರೆ.
ಹಾ, ಏನಪ್ಪ ಇದು?
ಗಬ್ರಿಯಲ ಮತ್ತೆ
ಬ್ರದರ್ ಗಬ್ರಿಯಲ್ ಅವ್ರಿಗೂ ಹೇಳ್ಬೋದಾ ಬ್ರದರ್?
ಇರಿ ಇರಿ ಇರಿ, ಯಾರು ಹೇಳ್ತವ್ರಿ? ಇರಿ ಹೇಳಿ ಸಿಸ್ಟರ್.
ಸಾರಿ ಬ್ರದರ್.
ಸಿಸ್ಟರ್ ಹೇಳಿ, ಶೋಭಾ ಸಿಸ್ಟರ್ ಹೇಳಿ. ಡಿಸ್ಕನೆಕ್ಟ್ ಆಗೋಯ್ತಾ? ಸರಿ, ಓಕೆ. ಇನ್ನೊಬ್ಬ ಯಾರು ಹೇಳಿದ್ರಲ್ಲ, ವಿದ್ಯಾ ಸರ್.
ಇಬ್ರಿಬ್ರು
ಹಾಂ,
ಇಬ್ರಿದ್ದಾರೆ,
ಇಬ್ರು ಇದ್ದಾರೆ ಸರ್. ಯಾರು ಸರ್?
ಒಂದು ಜೀಸಸ್ ಕ್ರೈಸ್ಟ್, ಇನ್ನೊಂದು ಏಂಜಲ್ ಏನೋ ಸ್ವಲ್ಪ ಮರ್ತೋಗಿದೆ, ಬಟ್ ಇಬ್ರು ಕೇಳಿದಂಗೆ ಇತ್ತು ನಿಮ್ಮ ಪಾಠ.
ಓಕೆ, ಸರಿ, ಓಕೆ ಸರ್, ನೋಡೋಣ. ಶೋಭಾ ಸರ್ ಹೇಳಿ, ನೀವೇನು ಹೇಳ್ತೀರಾ?
ಮಿಕ್ಕಾಯಲ ಮತ್ತೆ ಗಬ್ರಿಯಲ ಬ್ರದರ್.
ಮಿಕಾಯಲ್ ಮತ್ತೆ ಗಬ್ರಿಯಲ್, ಇಬ್ರು ಪ್ರಧಾನ ದೂತರುಗಳ.
ಹಾಂ ಬ್ರದರ್.
ಸರಿ, ಅದಕ್ಕೆ ಬೈಬಲ್ ವಾಕ್ಯ ಇದೆ ಸರ್, ಇಬ್ರು ಪ್ರಧಾನ ದೂತರುಗಳು ಅಥವಾ ಗಬ್ರಿಯಲ್ಗೆ ಪ್ರಧಾನ ದೂತರು ಅಂತ ವಾಕ್ಯ ಎಲ್ಲರೂ ಇದೆಯಾ?
ಬ್ರದರ್ ಇದ್ರಲ್ಲಿ ಇದೆ,
ಯಾವುದಲ್ಲಿ?
ಇಬ್ರಿಯದಲ್ಲಿ ಓದಂಗಿದೆ ಬ್ರದರ್, ನಾಪ್ಕ ಬರ್ತಾ ಇಲ್ಲ. ಒಟ್ನಲ್ಲಿ ಇಬ್ರು ಇದಾರೆ ಬ್ರದರ್.
ಸರಿ ಸರ್, ನೋಡ್ಬಿಟ್ಟು ಹೇಳ್ತೀರಾ?
ಈಗ ಕೆಲಸ ಮಾಡ್ತಾ ಕೇಳ್ತಿದ್ದೀನಿ.
ಸರಿ ಸರಿ,
ಗಬ್ರಿಯಲ್ ಪ್ರಧಾನ ದೂತರಲ್ಲ, ಮಿಕಾಯಲ ಅಂತ ಇಬ್ರು ಇದ್ದಾರೆ ಬೈಬಲಲ್ಲಿ.
ಸೊ ಮಿಕಾಯಲ್ ಅಂತ ಇಬ್ರು ಇದ್ದಾರೆ ಅಂತೀರಾ? ಓಕೆ ಓಕೆ, ಗುಡ್, ಓಕೆ, ನೋಡೋಣ. ಥ್ಯಾಂಕ್ ಯು, ಗುಡ್ ಗುಡ್ ಒಪಿನಿಯನ್. ನೆಕ್ಸ್ಟ್ ನವೀನ್ ಬ್ರದರ್, ಸೀಮಾ ಸ್ಟರ್.
ಸೈತಾನಿಗೂ ಪ್ರಧಾನ ದೂತ ಅಂತಾರಲ್ಲ ಬ್ರದರ್.
ಒಬ್ಬನೇ ಪ್ರಧಾನ ದೂತ ಅಂತಾರೆ. ಓಕೆ
ಮಿಕಾಲೆ ಬಂದು
ಓಕೆ ಓಕೆ, ಮಿಕಾಲೇನೆ ಮಾಂಸ ರೂಪದಲ್ಲಿ ಬಂದಿದೆ. ಓಕೆ, ಅನಿತಾ ಸ್ಟರ್ ಏನು ಹೇಳ್ತಿದ್ರಿ?
ಸೈತಾನಿಗೂ ಎಲ್ಲೋ ಒಂದ್ ಕಡೆ ಪ್ರಧಾನ ದೂತ ಅಂತ ಹೇಳಿದ್ರೆ
ಪ್ರಧಾನ ದೂತ ಅಂತ ಹೇಳಿದ್ಯಾ? ಸರಿ, ಓಕೆ, ನೋಡೋಣ. ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ? ನಿರ್ಮಲಾ ಸ್ಟರ್.
ಒಬ್ರೇ ಬ್ರದರ್.
ಓಕೆ, ಒಬ್ರೇ. ಯಾರದು ಒಬ್ರೇ?
ಮಿಕಾಯಿಲನು
ಅದೇ, ಅವ್ರು ಯಾರು?
ರೆಫರ್ ಆಗಿರೋದು ಬ್ರದರ್. ಇದನ್ನಲ್ಲಿ ಯೂದನಲ್ಲಿ ಓದ್ತೀವಲ್ವಾ?
ಹಾಂ, ಗುಡ್, ಯುದ್ಧದಲ್ಲಿ ಓದ್ತೀರಿ. ಆದರೆ ಅದು ಯಾರಿಗೆ ಹೇಳೋದು ಆ್ಯಕ್ಚುಲಿ? ಮಿಕಾಯಲ್ ಅಂತ ಅಂದ್ಬಿಟ್ಟು ಪ್ರಧಾನ ದೂತ ಅಂದ್ರೆ ಯಾರದು?
ಯುದ್ಧ
ಯೇಸು
ಮಾಡುವ
ಸ್ವಾಮಿ
ಬ್ರದರ್.
ಯೇಸು ಸ್ವಾಮಿ. ಓಕೆ ಓಕೆ, ಥ್ಯಾಂಕ್ ಯು, ಗುಡ್. ನಿರೋಶ್, ನೀವೇನು ಹೇಳ್ತೀರಾ? ಸರಿ, ಓಕೆ. ಪ್ರಭಾ ಆಂಟಿ, ನೀವೇನು ಹೇಳ್ತೀರಾ? ಓಕೆ, ಹೇಳಿ ಆಂಟಿ.
ಯೇಸು ಕ್ರಿಸ್ತಗೆ ಮಾತ್ರ ಇರೋದು ಬ್ರದರ್.
ಯೇಸು ಕ್ರಿಸ್ತ ಮಾತಾಡೋದು. ಸರಿ, ಓಕೆ. ಮೋಹನ್ ಬ್ರದರ್, ಹೇಳಿ ಆಂಟಿ, ಹೇಳಿ ಹೇಳಿ.
ದಾನಿಯೇಲ ರೆವಲೇಷನ್ ಅಲ್ಲಿ ಯೂದದಲ್ಲಿ ಬರ್ತಾರೆ ಅವ್ರ
ಓಕೆ
ಹೆಸರು.
ಓಕೆ, ಗುಡ್ ಗುಡ್, ನೋಡೋಣ ಎಲ್ಲ ರೆಫರೆನ್ಸ್ಗಳು ಕೂಡ, ನೋಡೋಣ. ಗುಡ್. ಮೋಹನ್ ಬ್ರದರ್, ನೀವೇನು ಹೇಳ್ತೀರಾ?
ಅದು ಯುದ್ಧ ಮಾಡೋದು ದೂತರು
ಯುದ್ಧ
ಸೇನಾ
ಮಾಡೋ ದೂತರು. ಸರಿ, ಯಾರದು ಯುದ್ಧ ಮಾಡೋ ದೂತರು? ಎಲ್ಲಿದೆ
ಮಿಕಾಲ್ ದೂತರು.
ಮಿಕಾಯಲ್? ಯಾರವರು ಮಿಕಾಯಲ್ ಅಂದ್ರೆ?
ಮಿಕಾಲ್ ದೂತರು ಅಂದ್ರೆ ಅವರು ಹಳೆ ಒಡಂಬಡಿಕೆಯಲ್ಲಿ ಮಿಕಾಲ್ ದೂತರಾಗಿ ಬಂದ್ರು, ಅವರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ಆಗ್ಬಿಟ್ಟಾರೆ.
ಓಕೆ, ಹಂಗಾದ್ರೆ ಯೇಸು ಕ್ರಿಸ್ತನ ಮಿಕಾಯಲು.
ಹೌದು ಹೌದು.
ಸರಿ ಸರಿ ಸರಿ, ಓಕೆ, ಥ್ಯಾಂಕ್ ಯು ಮೊಹಮ್ಮದ್. ಲಾರೆನ್ಸ್ ಬ್ರದರ್, ಲಾರೆನ್ಸ್ ಬ್ರದರ್, ನೀವೇನು ಹೇಳ್ತೀರಾ? ಮಿಕಾಯಲ್ ಅಂದ್ರೆ ಯಾರು? ಲಾರೆನ್ಸ್ ಬ್ರದರ್. ಸರಿ, ಶಾಂತಮ್ಮ ಸ್ಟರ್ ಹೇಳಿದ್ರಿ ಅವಾಗ. ಓಕೆ, ಗುಡ್. ಸರೋಜ ಸ್ಟರ್, ನೀವೇನು ಹೇಳ್ತೀರಾ?
ಬ್ರದರ್ ಮೋಶೆ ಶವದ ವಿಷಯದಲ್ಲಿ ಯುದ್ಧ ಮಾಡೋದು ಅವರೇ ತಾನೇ ಮಿಕಾಯಿಲ್ ದೇವರು.
ವೆರಿ ಗುಡ್. ಮೋಶೆ ಶವದ ವಿಚಾರದಲ್ಲಿ ಯೂದ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ಲ, ಅವಾಗ ಬಂದಿದ್ದು ಮಿಕಾಯಲೆ. ಗುಡ್, ಓಕೆ, ವೆರಿ ಗುಡ್ ಸ್ಟರ್, ಪರವಾಗಿಲ್ಲ. ನೆಕ್ಸ್ಟ್ ಬೇರೆ ಯಾರು? ಸರೋಜ ಸ್ಟರ್, ಏನು ಹೇಳ್ತೀರಾ? ಓಕೆ, ಸುರೇಂದ್ರ ಸ್ಟರ್.
ಜೀಸಸ್ ಕ್ರೈಸ್ಟ್ ಬ್ರದರ್ ಹೇಳ.
ಜೀಸಸ್ ಕ್ರೈಸ್ಟ್ಗೆ ಹೇಳ್ತಾರೆ. ಓಕೆ ಓಕೆ ಸ್ಟರ್, ಥ್ಯಾಂಕ್ ಯು. ಸುರೇಂದ್ರ ಸ್ಟರ್. ಓಕೆ, ಕಮಲಮ್ಮ ಸ್ಟರ್.
ಬ್ರದರ್ ಮಿಕಾಯಲ್ ದೂತ್ರ ಸ್ವಾಮಿ ಬ್ರದರ್.
ಯಾರವರು ಮಿಕಾಯಲ್ ದೂತರು ಅಂದ್ರೆ?
ಅವ್ರು ಯೇಸು ಸ್ವಾಮಿ.
ಓ, ಯೇಸು ಸ್ವಾಮಿ. ಓಕೆ, ಎಲ್ಲಿದೆ ಯೇಸು ಸ್ವಾಮಿ ಅಂತ? ಮಿಕಾಯಲ್ ದೂತರು ಯೇಸು ಸ್ವಾಮಿ ಅಂತ ಎಲ್ಲಿದೆ ಬೈಬಲಲ್ಲಿ?
ದಾನಿಯೇಲನ ಗ್ರಂಥದಲ್ಲಿ ಫಾಸ್ಟಿಂಗ್ ಹೋಗಿರ್ತಾರಲ್ಲ ಬ್ರದರ್
ಹಾಂ
21 ದಿನ.
ಹಾಂ
ಅವಾಗ ಅವ್ರು ಇನ್ನೊಬ್ರು ದೂತರು ಬಿಡಿಸ್ಕೊಡಕ್ ಆಗದೆ ಇದ್ದಾಗ ಅವ್ರು ಬಂದು ಬಿಡಿಸ್ತಾರೆ ನೋಡ್ರಿ.
ಹಾಂ ಪರವಾಗಿಲ್ಲಪ್ಪ, ವೆರಿ ಗುಡ್, ಬೈಬಲ್ ಎಲ್ಲ ಓದ್ತೀರ ಅಂತ ಅರ್ಥ. ಗುಡ್, ಸರಿ, ಓಕೆ. ರೇಷ್ಮಾ ಸ್ಟರ್, ಶಕುಂತಲಾ ಸ್ಟರ್, ಹೇಳಿ ನಿಮ್ಮ ಅಭಿಪ್ರಾಯ.
ಬ್ರದರ್ ಪ್ರಧಾನ ದೂತನ ಅಂದ್ರೆ ಹೆಸರಲ್ಲಿ ಪ್ರಧಾನ ಅಂತ ಐತಲ್ಲ ಬ್ರದರ್,
ಹಾಂ
ಅವರೊಬ್ರೆ
ಹಾಂ
ಯೇಸುವಾಮಿ ಒಬ್ರೆ, ಮಿಕಾಯಿಲ್ಲ. ಮಿಕ್ ಮತ್ತೆ ಎಲ್ ಅಲ್ಲಿ ಅದ್ರ ಅರ್ಥ ಹೇಳಿದ್ರು ಬ್ರದರ್, ಅದ್ ನೋಟ್ ಮಾಡ್ಕೊಂಡಿಲ್ಲ.
ಹಾಂ
ಅಲ್ಲಿ ದೇವರ ಒಂದು ಮಗನೇನ ಅಂತ ಏನೋ ಬರುತ್ತ ಬ್ರದರ್ ಅದ.
ಹ್ಮ್
ಇಲ್ಲಿ ಪ್ರಧಾನ ದೂತ ಅಂತ ಇವ್ರೊಬ್ರೇನ ಇರೋದು,
ಹ್ಮ್
ಗಬ್ರಿಯೇಲನ್ನ ಪ್ರಧಾನ ದೂತ ಅನ್ನಲ್ಲ. ಇಲ್ಲಿ ಲೂಕನ ಸುವಾರ್ತೆ 19ನೇ ವಚನದಲ್ಲಿ
ಹ್ಮ್
ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ಅಂತಾನ. ಅವರು ಪ್ರಧಾನ ದೂತ ಅಂತ ಹೇಳ್ಕೊಳಲ್ಲ,
ಹ್ಮ್
ಅವರೊಬ್ರೇ ಬ್ರದರ್.
ಓಕೆ ಓಕೆ, ಗುಡ್ ಸರ್. ಓಕೆ, ಕಾರ್ತಿಕ್ ಬ್ರದರ್.
ಬ್ರದರ್ ನಾನು ಈಗ ಜಾಯ್ನ್ ಆಗಿದ್ದೀನಿ ಬ್ರದರ್, ಅದು ಹಾಸ್ಪಿಟಲ್ ಇಂದ ಮನೆಗೆ ಓಡ್ತಾ ಇದ್ದೀನಿ,
ಸರಿ
ಈಗ ಜಾಯ್ನ್
ಸರಿ
ಆದ ಬ್ರದರ್.
ಓಕೆ, ತೊಂದರೆ ಇಲ್ಲ.
ಈಗ ಏನ್ ಕ್ವಶನ್ ಅಂತ ಗೊತ್ತಿಲ್ಲ ಬ್ರದರ್.
ಕ್ವಶನ್ ಏನಂತಂದ್ರೆ, ಮಿಕಾಯೆಲ್ ಅಂತಂದ್ರೆ ಪ್ರಧಾನ ದೂತರು, ಈ ತರ ಪ್ರಧಾನ ದೂತರು ಬೈಬಲ್ ಎಷ್ಟು ಜನ ಇದ್ದಾರೆ, ಇದು ಒಬ್ರಿಗೇನೆ ಹೇಳೋದು ಮತ್ತೆ ಯಾರಿಗೆ ಹೇಳ್ತಾರೆ ಅಂತ?
ಬ್ರದರ್ ಮಿಕಾವೆಲ್ ಸೂತ್ರ ಮೇನು ಯೇಸು ಕ್ರಿಸ್ತ ಹೇಳೋದು, ಮತ್ತೆ ಪಿಶಾಚಿ ಸೈತಾನನಿಗೂ ಉನ್ನತ ಸ್ಥಾನದ ವಾರ್ತೆ ಬರುತ್ತೆ.
ಓಕೆ ಸರಿ, ಓಕೆ, ಥ್ಯಾಂಕ್ ಯು. ಸೊ ಅದೇ ನೋಡ್ಬೇಕ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಸತ್ಯವೇದದಲ್ಲಿ ಮಿಕಾಯೆಲ್ ಅಂತ ಅಂದ್ಬಿಟ್ಟು ಏನಾಗ್ತಾರೆ ಬರ್ತಾರೆ. ಸೊ ಮಿಕಾಯೆಲ್ ಅಂತ ಅಂದ್ಬಿಟ್ಟು ಹೇಳ್ಬೇಕ್ರೆ ಅದು ಪ್ರಧಾನ ದೂತರಿಗೆ ರೆಫರೆನ್ಸ್ ಏನಾಗ್ತಾರೆ ಬರ್ತಾರೆ. ಅದರ ನೀವೆಲ್ಲರೂ ಕರೆಕ್ಟಾಗಿ ಹೇಳಿದರೆ ಕೆಲವೊಂದು ವಾಕ್ಯಗಳು ನಾವು ಏನು ಮಾಡೋಣ, ಓದ್ಬಿಡೋಣ. ಆಮೇಲೆ ಮುಖ್ಯವಾಗಿರೋಂಥ ಕೆಲವೊಂದು ವಾಕ್ಯಗಳು ನಾವು ಯಾವಾಗೂ ನೋಡಿರಲ್ಲ, ಅದು ಕೂಡ ಏನು ಮಾಡೋಣ ನೋಡೋಣ. ಅದರ ಮೊದಲನೇದಾಗಿ ದಾನಿಯಲ್ ಬರೆದಂಥ ಅಂದರೆ ಪ್ರವಾದನೆ ಗ್ರಂಥ 12:1 ಓದಿ ದಯವಿಟ್ಟು ಯಾರಾದರೂ. ದಾನಿಯೇಲ್ 12:1 ಓದಿ.
ನನ್ನ ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆವಿಗೆ ಸಂಭವಿಸಿದ ಸಂಕಟವು ಸಂಭವಿಸುವುದು.
ವೆರಿ ಗುಡ್,
ಆಗ
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಆ ಕಾಲದಲ್ಲಿ ಮಿಕಾಯಿಲನು ಅಂತಾರೆ, ನಿನ್ನ ಜನಗಳ ಅಧಿಪತಿ ಆಗಿರುತ್ತ ಮಿಕಾಯಿಲನು, ಜನಗಳಿಗೆ ಪಕ್ಷ ಹಿಡಿದಿರುತ್ತ ಮಿಕಾಯಿಲ ಏನ್ ಮಾಡ್ತೀವಿ ನಿಂತ್ಕೊಂಡು ಬರು ಅಂತ ಹೇಳ್ತಾರೆ. ಸೊ ಇಲ್ಲಿ ದಾನಿಯೇಲ್ ಪುಸ್ತಕ ನೋಡ್ಬೇಕಾದ್ರೆ ಇಲ್ಲಿ ಅವರು ನಿಂತ್ಕೊಬೇಕಾರೆ ಇಸ್ರೇಲ್ಗೆ ಸಪೋರ್ಟ್ ಆಗಿ, ದಾನಿಯೇಲಿನ ಜನಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಬೇಕಾರೆ, ಯಹೂದ್ಯರಿಗೆ ಸಪೋರ್ಟ್ ಆಗಿ ನಿಂತ್ಕೊಬೇಕಾರೆ, ಲೋಕದಲ್ಲಿ ಇದುವರೆಗೂ ಬರದೇ ಅಂತ ಕಷ್ಟ ಸಂಕಟಗಳು ಬರ್ತಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಸರಿ, ಇದು ಇದು ಕ್ರೈಸ್ಟ್ಗೆ ಹೆಂಗೆ ರೆಫರೆನ್ಸ್ ಹೇಳಕ್ ಸಾಧ್ಯ ಅಂತಂದ್ರೆ, ಇದಕ್ಕೆ ಬೇರೆ ಎಲ್ಲರ ವಾಕ್ಯ ಇದೆ ನೋಡಿ, ಇಲ್ಲಿಗೆ ಜೀಸಸ್ ಕ್ರೈಸ್ಟ್ ಅಂತ ಕೊಟ್ಟಿಲ್ಲ. ಸರಿ, ಯೇಸು ಕ್ರಿಸ್ತನೇ ಮಿಕಾಯೆಲ್ ಅಂತ ಬೇರೆ ಎಲ್ಲಿದೆ ವಾಕ್ಯ? ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇವರೇ ಪ್ರಧಾನ ದೂತರು ಅಂತ ವಾಕ್ಯಲ್ಲಿದೆ. ಎಲ್ಲಿ ಅಂದರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ ಓದಿ. 1ನೇ ಥೆಸಲೋನಿಕ 4:16.
ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು
ನೋಡ್ರ,
ಬರುವನು.
ಸೊ ಕರ್ತನು ತಾನೇ ಏನಂತಾರೆ ಇಳಿದು ಬರ್ತಾರೆ. ಯೇಸು ಕ್ರಿಸ್ತು ತಾನೇ ಏನ್ರಿ ಎರಡನೇ ಬರಿಕೆಯಲ್ಲಿ ಬರ್ತಂತೆ, ಹಿಂಗ್ ಬರ್ತಾರೆ ಅಂತ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಪ್ರಧಾನ ದೂತನ ಶಬ್ದದೊಡನೆಯೋ ತುತ್ತುರಿಯ ಧ್ವನಿಯೊಡನೆಯೋ ಅಂತ ಬರ್ತಾರೆ ಅಂತಂದ್ರೆ, ಏನೋ ಪಕ್ಕದಲ್ಲಿ ಒಬ್ಬ ಪ್ರಧಾನ ದೂತನ ಕರ್ಕೊ ಬರ್ತಾರೆ, ನೀನ್ ಸೌಂಡ್ ಹಾಕಪ್ಪ ನಾ ಹೋಯ್ತೀನಿ ಅಂತ ಅಂದ್ಬಿಟ್ಟಲ್ಲ, ಅವರೇ ಪ್ರಧಾನ ದೂತರು. ಅವರ ಒಂದು ಪ್ರೊಕ್ಲಮೇಶನ್ ಅಥಾರಿಟಿ, ಆ ಒಂದು ಸೌಂಡ್ ಏನ್ ಮಾಡ್ತಾರೆ ಅಂತ ಅವರು ಬರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ವಾಕ್ಯ ಹೇಳ್ತಾರೆ. ಸರಿ, ಇವಾಗ ಈ ವಾಕ್ಯ ಆಯ್ತು, ಅದಕ್ಕೆ ಪ್ರಧಾನ ದೂತರು ಅಂತ ಏನ್ ಮಾಡ್ತಾರೆ ಮಿಕಾಯೆಲ್ ಅಂತ ಅಂತ ಹೇಳ್ತಾರೆ, ಅದರ ಯೇಸು ಕ್ರಿಸ್ತನೇ ಮಿಕಾಯೆಲ್ ಅಂತ ಅಂದ್ಬಿಟ್ಟು. ಸರಿ, ಇವಾಗ ಇವರು ನಿಂತ್ಕೊಂಡ್ಬೇಕ್ರೆ ಅಲ್ಲಿ ಇಸ್ರೇಲ್ಗೆ ಕಷ್ಟ ಸಂಕಟ ಬರ್ತಾರೆ ಅಂತ ಹೇಳ್ತಾರೆ, ಎಲ್ಲರೂ ಯೇಸು ಕ್ರಿಸ್ತು ಹೇಳಿದಾರ ಆತನ ಎರಡನೇ ಬರುವಿಕೆಯಲ್ಲಿ ಕಷ್ಟ ಸಂಕಟ ಬರ್ತಾರೆ ಅಂತ ಯೇಸು ಕ್ರಿಸ್ತು ಹೇಳಿದಾರ? ವೆರಿ ಗುಡ್, ವೆರಿ ಗುಡ್, ಓದಿ ಮತ್ತೆ 24ನಲ್ಲಿ, Matthew 24:21.
ಕರ್ತನು ಆ ದಿನದಲ್ಲಿ ಆ ದಿನವನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಅಳಿಯದು.
ಸ್ವಲ್ಪ ಮೇಲೆ ಓದಿಷ್ಟ ಕನ್ನಡದಲ್ಲಿ ಹಂಗಾರ.
ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನ ವರೆವಿಗೂ ಆಗಲಿಲ್ಲ.
ನೋಡ್ರ ಇದುವರೆಗೂ ಬರ್ತಂತ ಕಷ್ಟ ಸಂಕಟಗಳು ಬರ್ತಾರೆ, ಅದನ್ನೇ ದಾನಿಯಲಲ್ಲಿ ಏನ್ ಮಾಡೋದು ಯೇಸು ಕ್ರಿಸ್ತು ರೆಫರೆನ್ಸ್ ಕೊಡೋದು ಅಲ್ವರ. ಯಾವಾಗ ಮಿಕಾಯಲು ನೋಡ್ಬೇಕ್ರೆ ತನ್ನ ಜನರ ಪಕ್ಷವನ್ನು ಹಿಡಿದು ನಿಲ್ತ್ಕೊಬೇಕಾದ್ರೆ ಲೋಕದಲ್ಲಿ ಇದುವರೆಗೂ ಬರ್ದಿರಂತ ಕಷ್ಟ ಸಂಕಟಗಳು ಏನಾಗ್ತಾರೆ ಬರ್ತಾರೆ ಅಂತ ಹೇಳ್ತಾರೆ. ಇವ್ರು ನಾವ್ ಏನ್ ಮಾಡೋದು, ನಾವ್ ಕಣ್ಮುಂದೆ ನೋಡ್ತೀರಿ ಇಸ್ರೇಲ್ಗೆ ದೇವರು ಒಂದು ಕೃಪೆ ಕೊಟ್ಟು ಸಪೋರ್ಟ್ ಕೊಟ್ಟು ನಿಂತ್ಕೊಂಡಿರ್ಬೇಕಾದ್ರೆ ಲೋಕದಲ್ಲಿ ಇದುವರೆಗೂ ಬರ್ತಿರಂತ ಒಂದು ಕಷ್ಟ ಸಂಕಟಗಳು ಏನಾಗ್ಬಿಟ್ಟಿದೆ ಅಲ್ಲಿ ಬಂದ್ಬಿಟ್ಟಿದೆ ಅಲ್ವರ. ಅದಕ್ಕೆ ಇಸ್ರೇಲ್ನ ಮಾತ್ರ ಯಾರು ಕಿತ್ತಾಕೋದಿಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದರ ಎಷ್ಟೋ ಜನ ಕಿತ್ತಾಕೋದಿಕ್ಕೆ ಪ್ರಯತ್ನ ಮಾಡಿದ್ರು ಸರಿ, ದೇವ್ರೇನ್ ಮಾಡಕ್ ಹೋಗಲ್ಲ ಅದನ್ನ ಕಿತ್ತಾಕೋದಿಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾರಲ್ಲ. ದೇವ್ರೇನ್ ಮಾಡಿದ್ರೆ ಅದನ್ನ ನೆಟ್ಟು ಬಿಟ್ಟಿದ್ದಾರೆ, ಅದನ್ನ ಯಾರು ಕಿತ್ತಾಕೋದಿಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದುವರೆಗೂ ಬಡದಿರೋ ಅಂತ ಒಂದು ಏನ್ರಿ ಕಷ್ಟ ಸಂಕಟಗಳು ಏನಾಗ್ತದೆ ಅಲ್ಲಿ ಬರ್ತದೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ಯಾವಾಗ ಜೀಸಸ್ ಕ್ರೈಸ್ಟ್ ಏನ್ರಿ ಇಸ್ರೇಲ್ಗೆ ಸಪೋರ್ಟ್ ಆಗಿ ಏನ್ ಮಾಡ್ಬೇಕಾರೆ ನಿಲ್ತ್ಕೊಬೇಕಾರೆ ಅಂತಂದ್ಬಿಟ್ಟು ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಒಂದು ನಿಮಿಷ ಆಮೋಸ್ 9ನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಓದಿ ಮತ್ತೆ 15ನೇ ವಾಕ್ಯ.
ನಾನು ನನ್ನ ಜನರಾದ ಇಸ್ರಾಯೇಲ್ಯರ ದುರವಸ್ಥೆಯನ್ನು ತಪ್ಪಿಸುವೆನು.
ಕರೆಕ್ಟ್ ಓದಿ ಸರ್, ಕಂಟಿನ್ಯೂ ಮಾಡಿ. ಹಂಗೆ 14:15 ಪೂರ್ತಿ ಓದ್ಬಿಡಿ.
ಕರೆಂಟ್ ಹೊಟ್ಟೋಯ್ತು ಬ್ರದರ್.
ಸಾರಿ, ಬೇರೆ ಯಾರು ಓದ್ತೀರಾ?
ನಾನು ನನ್ನ ಓದು ಓದು ನಾನು ನನ್ನ ಜನರಾದ ಇಸ್ರಾಯೇಲರ ದುರಾವಸ್ಥೆಯನ್ನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷೆಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲವೃಕ್ಷಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕರು.
ನೋಡ್ರ
ಇದು ನಿನ್ನ ದೇವರಾದ ಯೆಹೋವನ ನುಡಿ.
ನೋಡ್ರ ಯಾರು ಕಿತ್ತಾಕೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದು ನೋಡ್ಬೇಕ್ರೆ ದೇವ್ರು ಹೇಳ್ತಾರೆ, ಐ ಹಾವ್ ಪ್ಲಾಂಟೆಡ್ ಅಂಡ್ ನೋ ಬಡಿ ಶಲ್ ಪುಲ್ ದೆಮ್ ಔಟ್ ಆಫ್ ದರ್ ಲ್ಯಾಂಡ್ ಅಂತ ಹೇಳ್ತಾರೆ. ಯಾರು ಕಿತ್ತಾಕೋದಿಕ್ಕೆ ಸಾಧ್ಯನೇ ಇಲ್ಲ ರೀ ಅಲ್ವರ. ಅದರಿಂದ ದೇವ್ರ ಚಿತ್ತ ನೆರವೇರ್ತಾರೆ. ಸರಿ, ಇವಾಗ ಇನ್ನೊಂದು ವಾಕ್ಯ ಓದಿ ಎಲ್ಲಿ ಅಂತಂದ್ರೆ ಜೂದಾ 9ನೇ ವಾಕ್ಯ ಓದಿ. ಜೂದಾ 9 ಹೋದ್ರೆ ಏನಾದ್ರು ಯೂದ ಹೊಸ ಒಡಂಬಡಿಕೆ ಪ್ರಕಟಣೆಗಿಂತ ಮುಂಚೆ.
ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು.
ನೋಡ್ರ ಇವಾಗ ಏನ್ರಿ ಮಿಕಾಯೇಲನು ಪ್ರಧಾನ ದೂತನ ಮಿಕಾಯೇಲನು ಸೈತಾನ್ ಜೊತೆಗೆ ಅಂತಾರೆ ಮೋಶೆ ಶವದ ಸಂಬಂಧವಾಗಿ ವಾಗ್ವಾದ ಮಾಡ್ಬೇಕಾರೆ ದೇವ್ರು ಏನ್ ಮಾಡ್ಲಿ ನಿನ್ನ ನಿನ್ನ ಖಂಡಿಸ್ಲಿ ಅಂತ ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅಲ್ವರ. ಸರಿ, ಯಾಕಂದ್ರೆ ಇಲ್ಲಿ ಮಿಕಾಯೇಲ್ ಜೊತೆ ಸೈತಾನ್ ವಾಗ್ವಾದ ಮಾಡ್ಬೇಕಾರೆ ಯಾಕೆ ಈ ಮಿಕಾಯೇಲು ಸೈತಾನ್ನ ಏನು ಮಾಡ್ಲಿಲ್ಲ, ಏನಂತಂದ್ರೆ ಏನು ಆರ್ಗ್ಯುಮೆಂಟ್ ಮಾಡಕ್ ಹೋಗ್ತೀರಾ ದೇವ್ರು ನಿನ್ನ ಖಂಡಿಸ್ಲಿ ಅಂತ ಅಂದ್ಬಿಡ್ತಾರಲ್ಲ. ಹಂಗ್ರೆ ಇವ್ರು ಯಾರು ಇವ್ರು ಮಿಕಾಯೇಲು?
ಯೇಸು ಪ್ರಭು.
ಯೇಸು ಪ್ರಭು. ಮತ್ತೆ ಯಾಕೆ ಯೇಸು ಪ್ರಭು ಸೇತನ ಓಡಿಸ್ಬೋದಾಗಿತ್ತಲ್ವಾ, ಸೇತನ ಕಟ್ಟಾಕ್ಬೋದಾಗಿತ್ತು, ಸೇತನ ಗದರಿಸ್ಬೋದಾಗಿತ್ತು, ಸೇತನಿಗೆ ಶಾಪ ಹಾಕ್ಬೋದಾಗಿತ್ತು, ಏನು ಮಾಡಿದ್ರಾ ದೇವ್ರನ್ನ ನೀವು ಖಂಡಿಸ್ಲಿ ಅಂದ್ಬಿಟ್ಟು ಏನಕ್ಕೆ ಬಿಟ್ಬಿಟ್ರ?
ಸಮಯ ಏನು ಬಂದಿರಲಿಲ್ಲ.
ಎಲ್ಲ ಬಂದ್ರೆ ಹೇಳಿ.
ಅದರಿ ಅದು ಸಮಯ, ಆ ಸಮಯ ಅಲ್ಲ ರೀ ಅವ್ರನ್ನ ಖಂಡಿಸುವಂತದ್ದು.
ಅಲ್ವರ ವೆರಿ ಗುಡ್, ಅದು ಆ ಸಮಯ ಅಲ್ಲ. ಅದಕ್ಕೆ ಒಂದು ಟೈಮ್ ಏನ್ ಮಾಡೋರೆ ಮಾಡೋರೆ ಅಲ್ವರ. ಸರಿ, ಇವಾಗ ಇನ್ನೊಂದು ಪಾಯಿಂಟು. ಇವಾಗ ಮೋಸೆ ಶವದ್ವಾಗೆ ಅದು ವಾಗ್ವಾದ ಮಾಡ್ಬೇಕಾರೆ ಸೇತನ್ ಜೊತೆಗೆ ಮಾತಾಡೋದಿಕ್ಕೆ ಯಾಕೆ ದೇವ್ರು ಬಂದ್ಬಿಟ್ಟು ಮಿಕಾಯೇಲ್ನೇ ಕಳಿಸಿದ್ರು? ಇಷ್ಟೊಂದು ದೂತರುಗಳಿದ್ದಾರಲ್ವ ಪರಲೋಕದಲ್ಲಿ, ದೂತರುಗಳು ತುಂಬಾ ಜನ ಇದಾರಲ್ಲ, ಯಾರನ್ನ ಕಳಿಸ್ಬೋದಾಗಿತ್ತಲ್ವ, ಯಾಕೆ ಮಿಕಾಯಲ್ನೇ ಕಳಿಸೋದು ಯಾಕೆ? ಥಿಂಕ್ ಮಾಡಿ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು.
ದೇವರು ಮೆಚ್ಚಿಕೊಂಡ ಒಂದ್ ಏಕೈಕ ಪುತ್ರ.
ಕರೆಕ್ಟು. ಬೇರೆ ಇದ್ದಲ್ಲ ದೂತರುಗಳಿದ್ದಲ್ವಾ, ದೇವರಿಗೆ ಮೆಚ್ಚುಗೆ ಆಗಿರೋಂಥ ದೂತರುಗಳು ಕೂಡ ಇದ್ದಾರೆ, ಗಬ್ರಿಯಲ್ ಇದ್ದಾರೆ.
ಇವರೇ ಪ್ರಧಾನ ದೂತ.
ಅವನಿಗೆ ಅವ್ನು ಲೂಸಿಫರ್ ಹೆಂಗ ಅಂದ್ರೆ ಒಂದು ಅವನು ದೊಡ್ಡ, ಅವನು ಒಂದು ದೊಡ್ಡ ಶಕ್ತಿವಾನ ರೀ. ಅವನಿಗೆ ಉತ್ತರ ಕೊಡ್ಬೇಕಂದ್ರೆ ವಿಶ್ವಮಿನ ಕೊಡ್ಬೇಕು ಅವ್ರು.
ಕರೆಕ್ಟ್
ಪ್ರಧಾನ ದೂತ. ಎಸ್
ಬ್ರದರ್,
ಹಾ ಹೇಳಿ ಸರ್.
ಬ್ರದರ್ ಬೇರೆ ದೂತ್ರ ಕಳ್ಸಿದ್ರ ಬ್ರದರ್?
ಹ್ಮ್
ಮೊದ್ಲೇ ಲೋಕದಲ್ಲಿ ಬೇರೆ ಬೇರೆ ದೂತ್ರ ಕಳ್ಸಿದಾಗ ಸೈತಾನ್ ಅದನ್ನಲ್ಲ ಅವ್ರನ್ನೆಲ್ಲ ಪಾಪ ಕೆಡಿಬಿಟ್ನಲ್ಲ.
ಹ್ಮ್
ಈ ಅದೇ ರೀತಿ ಅದಕ್ಕೆ ದೇವರು ಯೇಸಮ್ಮನೆ ಕಳಿಸ್ಬಿಡ್ತಾರೆ ಬ್ರದರ್.
ಅಲ್ವರಾ, ಯಾರ ದೂತ್ರಗಳನ್ನ ಕಳಿಸಿದ್ರೆ ಸೇತನ ಏನ್ ಮಾಡಿರೋನು, ಯಾಮಾರಿಸ್ಬಿಟ್ಟಿರೋನು ಅಲ್ವರಾ, ಮೋಸಗೊಳಿಸ್ಬಿಟ್ಟಿರೋನು. ಅದಕ್ಕೆ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ, ಕರೆಕ್ಟ್ ಆಗಿ ಏನ್ರಿ ಮಾಡ್ತಾರೆ, ಇವನು ಸೇತನ ಜಯಿಸೋದಿಕ್ಕೆ ಒಬ್ರ ಕೈಲಿ ಏನಿರೋದು ಸಾಮರ್ಥ್ಯ ಇರೋದು ಯಾರಪ್ಪ ಅಂದ್ರೆ, ನಮ್ಮ ರಕ್ಷಕನ ಒಡೆಯನಾಗಿಂತ ಯೇಸು ಕ್ರಿಸ್ತನು. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೋ ಕಳ್ಸಿಕೊಡ್ತಾರೆ ಅಲ್ವರಾ. ಇಲ್ಲ ನಾನು ಏನ್ ಮಾಡಿರೋನು, ಸೇತನೋ ಯಾರೋ ದೂತ್ರನ್ ಕಳ್ಸ್ಕೊಬಿಟ್ರೆ ಹಂಗೋ ಹಿಂಗೋ ಯಾಮಾರಿಸ್ಬಿಟ್ಟು ಮೋಸೆ ಶವನ್ ತೊಗೊಂಡ್ಬಿಟ್ಟು ಅವಾಗ ಏನ್ ಮಾಡಿರೋನು, ಮಾಸ್ಕೋ ಮೆಕ್ಕಾ ಮದೀನಾ ಗೋರಿ ಅಂತ ಅಂದ್ಬಿಟ್ಟು ಏನ್ ಮಾಡಿರೋ, ಇಸ್ಲಾಂ ಧರ್ಮನ ಅವಾಗೆ ಶುರು ಮಾಡ್ಬಿಟ್ಟಿರೋ ಅಲ್ಲರ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಇದನ್ನ ತಡೆ ಹಾಕ್ತಾರೆ. ಸರಿ, ಇವಾಗ ಇವಾಗ ಇವ್ರಿಗೆ ಪವರ್ ಇದೆ, ಬೇರೆ ದೂತ್ರಗಳಿಗೆಲ್ಲ ಪವರ್ ಇಲ್ಲ ಅಂತ ಬೇರೆ ಎಲ್ಲರ ವಾಕ್ಯ ಇದೆಯಾ? ಇವರೇ ಪವರ್ಫುಲ್ಲು, ಮಿಕಾಯಿಲೆ ಪವರ್ಫುಲ್ಲು ಅಂತ, ಇವ್ರಿಗಿಂತ ಬೇರೆ ಯಾರಿಗೂ ಪವರ್ ಇಲ್ಲ ಅಂತ ಎಲ್ಲರ ವಾಕ್ಯ ಇದೆಯಾ? ಬೇರೆ ಎಲ್ಲರ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ಇದೆಯಾ? ಸರಿ, ಎಲ್ಲಿದೆ ಅಂತಂದ್ರೆ ಇದೆ, ದಾನಿಯೇಲ್ 10ನೇ ಅಧ್ಯಾಯಕ್ಕೆ ಬನ್ನಿ. ದಾನಿಯೇಲ್ 10ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಏನ್ ಮಾಡ್ತಂದ್ರೆ, ಗಬ್ರಿಯಲ್ನ ಏನಪ್ಪ ಮಾಡ್ತಾರೆ ಅಂದ್ರೆ, ಅಲ್ಲಿ ಹಿಡಿದಾಗ್ತಾರೆ ಅಲ್ವರ.
ಹೌದ್ರಿ,
ನೋಡ್ರಿ ಅಂತೀನಿ, ದಾನಿಯೇಲ್
ಉಪವಾಸ ಟೈಮ್ ನಲ್ಲಿ.
ನೋಡಿ, ದಾನಿಯೇಲ್ ಪ್ರೇಯರ್ ಮಾಡ್ತಾ ಇರ್ತಾರೆ ಅಲ್ವರ. 9 ಚಾಪ್ಟರ್ ಶುರು ಆಗ್ತಾ ನೋಡ್ತೀನಿ, 10 ಚಾಪ್ಟರ್ ಬರ್ಬೇಕಾದ್ರೆ ಏನ್ರಿ, ಅವರು ಪ್ರಾರ್ಥನೆಗೆ ಗಬ್ರಿಯಲ್ ಬಂದು ಉತ್ತರ ಕೊಡೋದಕ್ಕೆ ತಡೆ ಆಗಿರ್ತಾರ, ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಬಂದ್ಬಿಟ್ಟು ಅವ್ರಿಗೆ ತಡೆ ಮಾಡ್ತಂತೆ. ಓದೋಣ ವಾಕ್ಯ, ಓದ್ಬಿಡ ನೋಡಿ, ದಾನಿಯೇಲ್ 10:13.
ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಈಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ.
ನೋಡ್ರ ಏನಂತ, 21 ದಿವಸ ಏನಂತಾರೆ, ಇವ್ರು ಬಂಧನದಲ್ಲಿದ್ದಂತೆ, ಅವಾಗ ಪಾರಸಿಯ ರಾಜನಿಗೆ ವಿರುದ್ಧವಾಗಿ ಹೋರಾಡೋದಕ್ಕೆ ಯಾರು ಬಂದ್ರೆ, ಮಿಕಾಯಿಲ್ ಕಳ್ಸರಂತೆ. ಇವಾಗ ಪಾರಸಿಯ ದೇಶದ ರಾಜ ಯಾರು, ದ ಪ್ರಿನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಪರ್ಷಿಯಾ, ಯಾರದು?
ಕುರೇಶ ರಾಜ.
ಕುರೇಸ್ ರಾಜ ಅಲ್ವರ. ಇವಾಗ ಕುರೇಸ್ ರಾಜನ ದೇಶದಕ್ಕೆ ಯಾಕೆ ಮಿಕಾಯಿಲ್ ಬರಬೇಕು? ಸರಿ, ಇವಾಗ ಈ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ, ಕುರೇಸ್ ರಾಜ ಒಬ್ಬ ದೇವದೂತನ್ನ ಗಬ್ರಿಯಲ್ನ ಕಟ್ಟಕದಿಕ್ ಆಗ್ತದ? ಇಲ್ಲ, ಆಗಲ್ಲ. ಒಬ್ಬ ಮನುಷ್ಯ ದೇವದೂತನ ಕಟ್ಟಕದಿಕ್ ಆಗಲ್ಲ. ಅಂದ್ರೆ ಈ ಕುರೇಸ್ ರಾಜ ಅಂಗಾರ ಯಾರಿರ್ಬೇಕು?
ದೇವರ ಅಭಿಷೇಕಿಸ್ತ
ಅಂದ್ರೆ ಯಾರಿರ್ಬೇಕು? ಇವಾಗ ಯೋಚನೆ ಮಾಡಿ, ಇವಾಗ ದೇವದೂತನ ಕಟ್ಟಕ್ಬೇಕು ಅಂದ್ರೆ ಯಾರ ಕೈಲಿ ಮಾತ್ರ ಸಾಧ್ಯ? ಇಲ್ಲ, ಅಥವಾ ದೇವದೂತನ ಒಬ್ಬ ತಡಿಬೇಕು, ದೇವದೂತನ ಒಬ್ಬನ ಹಿಡಿಬೇಕು ಅಂದ್ರೆ ಯಾರ ಕೈಲಿ ಮಾತ್ರ ಸಾಧ್ಯ?
ಸ್ವಾಮಿ
ಯೇಸು ಸ್ವಾಮಿ. ಅದ್ ಬಿಟ್ರೆ ಅಲ್ವರ ನೋಡಿ, ದೇವರು, ದೇವದೂತರು, ಆಮೇಲೆ ಸೇತಾನು, ಈ ಮೂರು ಜನದಲ್ಲಿ ಗಬ್ರಿಯಲ್ನ ಯಾರು ಕಟ್ಟಾಕ್ತಾರೆ? ದೇವ್ರು ಕಟ್ಟಾಕ್ತಾರ? ಇಲ್ಲ ಅಲ್ವರ. ಯೇಸು ಗುಸು ಕಟ್ಟಾಕ್ತಾರ? ಇಲ್ಲ ಅಲ್ವರ. ಮತ್ತೆ ಸೇತಾನೆ, ದೇವದೂತ ಕೂಡ ಕಟ್ಟಾಕಲ್ಲ, ಸೇತಾನು. ಅಂದ್ರೆ ಏನ್ ಮಾಡವನೇ, ದಾನಿಯೇಲ್ ಪ್ರಾರ್ಥನೆಗಳಿಗೆ ಉತ್ತರ ಕೊಡದೆ ರೀತಿಲಿ ಗಬ್ರಿಯಲ್ ಏನ್ ಮಾಡವನೇ, ಸೇತಾನ್ ಹಿಡಿದಾನೆ. ಅವನ್ನೇ ಇಂಡೈರೆಕ್ಟ್ ಆಗಿ ಏನ್ ಮಾಡೋದು ಅಂತಂದ್ರೆ, ಈ ಪ್ರಪಂಚದ ಅಧಿಪತಿನೇ ಯಾರಂತೆ, ಲೂಸಿಫರ್. ಅವನಿಗೇನ್ ಹೇಳ್ತಾರೆ, ಪರ್ಷ್ಯಾ ದೇಶದ ಒಂದು ಅಧಿಪತಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿ, ಸೇತಾನ್ ಹಿಡಿದಿರೋದ್ರಿಂದ ಇಲ್ಲೂ ಕೂಡ ಏನ್ ಮಾಡ್ತಾರೆ, ಮೋಸೆ ಶವದ್ವಾಗಿ ಬಿಡುಗಡೆ ಮಾಡಕ್ಕೆ ಆ ತರ ಮಿಕಾಯಿಲ್ನ ಕಳಿಸ್ರು, ಇಲ್ಲೂ ಕೂಡ ಏನ್ ಮಾಡ್ತಾರೆ, ಮಿಕಾಯಿಲ್ನ ಕಳಿಸ್ರು. ಯಾಕೆಂತಂದ್ರೆ, ಜೀಸಸ್ ಒಬ್ಬರೇ ಲೂಸಿಫರ್ಕಿಂತ ಏನಾಗಿರುತ್ತೆ, ಪವರ್ಫುಲ್ ಆಗಿ ಇರೋದು. ಅದಕ್ಕೆ ಇಬ್ರು ಉದಯ ಸೂಚಕ ನಕ್ಷತ್ರಗಳು. ಅರೆ, ಯೇಸು ಕ್ರಿಸ್ತು ಎಂತ ಉದಯ ಸೂಚಕ ನಕ್ಷತ್ರ ಅಂತೆ!
ಸದಾ ಪ್ರಕಾಶ ಉಳ್ಳ
ಎಸ್, ಪ್ರಕಾಶ ಉಳ್ಳದು, ಪವರ್ಫುಲ್, ಬ್ರೈಟ್ ಆಗಿರೋದು ನೋಡ್ರ. ಅಂದ್ರೆ ಸಾಧಾರಣವಾಗಿರೋಂಥ ಉದಯ ಸೂಚಕ ನಕ್ಷತ್ರಕ್ಕೂ ಪ್ರಕಾಶವಾಗಿರೋದಕ್ಕೂ ಏನಿದೆ ವ್ಯತ್ಯಾಸ ಇದೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಇಲ್ಲಿ ಹೇಳೋದು ಯಾರಿಗಂದ್ರೆ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಓಕೆ, ಇನ್ನ ಒಂದು ಕೆಲವೊಂದು ವಾಕ್ಯಗಳು ಅದರಲ್ಲಿ ಓದೋಣ ಬೇಕಾದ್ರೆ. ಇಲ್ಲಿ ನೋಡಿ ಆ ವಾಕ್ಯ 13ನೇ ವಾಕ್ಯ ಇನ್ನೊಂದು ಸತಿ ಓದಿ ಯಾರಾದರೂ. ದಾನಿಯಲ್ಲ 10:13 ಇನ್ನೊಂದು ಸತಿ ಓದಿ.
10:13
ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಇಗೋ ಪ್ರಧಾನ ದಿವ್ಯ ಪಾಲಕರೊಬ್ಬನಾದ ಮಿಕಾಯಲನು ನನ್ನ ಸಹಾಯಕ್ಕೆ ಬಂದನು.
ನೋಡ್ರ ಎಷ್ಟು ಜನ ಅಂತ ಇಷ್ಟ ಪ್ರಧಾನ ದಿವ್ಯ ಪಾಲಕರಲ್ಲಿ ಒಬ್ಬನಾದ
ಪ್ರಧಾನ ದಿವ್ಯ ಪಾಲಕರಲ್ಲಿ ಅಂದ್ರೆ ಬಹಳ ಜನ ಅದಾರ ಅನಿಸ್ತೈತಿ.
ನೋಡ್ರ ಇದೆ ಕನ್ಫ್ಯೂಷನ್. ಎಷ್ಟೋ ಜನ ಏನ್ ಮಾಡ್ತಾರೆ ಈ ವಾಕ್ಯ ಇಟ್ಕೊಂಡ್ಬಿಟ್ಟು ಬ್ರದರ್ ಪ್ರಧಾನ ದೂತ್ರಗಳಲ್ಲಿ ಒಬ್ರು ಆಗಿರಂತ ಮಿಕಾಯಲ್ ಅಂದ್ರೆ ಪ್ರಧಾನ ದೂತ್ರಗಳು ತುಂಬಾ ಜನ ಇದ್ದಾರೆ ಅದ್ರಲ್ಲಿ ಒಬ್ರು ಯಾರು ಮಿಕಾಯಲ್ ಅಂತ ಅಂದ್ಬಿಡ್ತಾರೆ ಅಲ್ರ. ಆಕ್ಚುಲಿ ಏನ್ರಿ ಅದು ಇಂಪ್ರಾಪರ್ ಆಗಿರೋಂಥ ಟ್ರಾನ್ಸ್ಲೇಷನ್. ಇಂಗ್ಲಿಷ್ ಕೂಡ ಬರ್ತಾರೆ ಮಿಕ್ ಮೈಕಲ್ ಒನ್ ಆಫ್ ದ ಏನ್ರಿ ಚೀಫ್ ಪ್ರಿನ್ಸಸ್ ಅಂತ ಅಲ್ವರ. ಆಕ್ಚುಲಿ ಇಲ್ಲಿ ಒರಿಜಿನಲ್ ಬೈಬಲಲ್ಲಿ ನೋಡಿದ್ರೆ ಇದು ಪ್ಲೂರಲ್ ಆಗಿ ಬರಲ್ಲ, ಅಂದರೆ ಬಹುವಚನವಾಗಿ ಬರೋದಿಲ್ಲ, ಏಕವಚನದಲ್ಲಿ ಏನು ಮಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಅಲ್ವರ. ಏನಂದರೆ ಪ್ರಧಾನ ಏನ್ರಿ ಕಾಣಲಿ ಮತ್ತು ಪ್ರಧಾನ
ದೂತನು
ಇಲ್ಲ ಅಲ್ಲ ಅಲ್ಲ ಏನೋ ಬಂತಲ್ಲ ಕಾಣದಲ್ಲ ವಾಕ್ಯ ಏನ್ ಬಂತಿಲ್ಲ 13ನೇ ವಾಕ್ಯ
ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ
ಪ್ರಧಾನ ದಿವ್ಯ ಪಾಲಕನಲ್ಲಿ ಒಬ್ಬ ಅಂತ ಬರ್ತಾರಲ್ಲ. ಆಕ್ಚುಲಿ ಏನ್ ಬರ್ಬೇಕು ಅಂತಂದ್ರೆ ಪ್ರಧಾನ ದಿವ್ಯ ಪಾಲಕನಲ್ಲಿ ಒಬ್ಬನೇ ಆಗಿರೋಂಥವ್ರು ಬಂದ ಏನ್ ಮಾಡಿದ್ರು ನಮ್ಮನ್ನ ರಕ್ಷಿಸಿದ್ರು. ಇಂಗ್ಲಿಷ್ ಅಲ್ಲಿ ಹೆಂಗ್ ಬರ್ತದೆ ಅಂದ್ರೆ ಮೈಕಲ್ ದ ಉಂಗ್ಲಿ ಚೀಫ್ ಪ್ರಿನ್ಸ್ ಅಂತ ಬರ್ಬೇಕು ಅಲ್ವರ. ಸೊ ಉಂಗ್ಲಿ ಅಂತ ಹೇಳೋದಕ್ಕೂ ಒನ್ ಆಫ್ ದ ಚೀಫ್ ಪ್ರಿನ್ಸ್ ಅಂತ ಹೇಳೋದಕ್ಕೇನಿದೆ ವ್ಯತ್ಯಾಸ ಇದೆ ಅಲ್ವರ. ಸೊ ಇದಕ್ಕೆ ಬೇರೆ ಪ್ರೂಫ್ ಇದೆಯಾ ಅಂದ್ರೆ ಎಸ್, ಬೈಬಲ್ ಪ್ರೂಫ್ ಇದೆ. ಇಲ್ಲಿ ಯೋಬ 33:23 ನೋಡಿ, ಜೋಬ್ 33:23 ಜೋಬ್ 33:23
ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು ಅದು ಲೋಕಕ್ಕೆ ಇಳಿಯದಂತೆ ಇವನನ್ನು ರಕ್ಷಿಸು ಎಂದು ಅಪ್ಪಣೆ ಕೊಟ್ಟರೆ
ನೋಡ್ರ
ಅವನ ದೇಹವು ಬಾಲಕ್ಕಿಂತ ಕೋಮಲವಾಗುವುದು.
ನೋಡ್ರ ಹಂಗನೆ ಈಡು ಕೊಟ್ಟರೆ ಯಾರಂತ ಈಡು ಕೊಟ್ಟರೆ ಏನ್ರಿ ದೇವರ ಸನ್ನಿಧಾನದಲ್ಲಿ ಯಾರಂತೆ ಅವರ
ಸಹಸ್ರ
ದೂತನರಲ್ಲಿ
ಸಹಸ್ರ ದೂತರಲ್ಲಿ
ಒಬ್ಬನು
ಅಂದ್ರ ಹಂಗ್ರೆ ಏನ್ ಮೀನಿಂಗ್ ಸಹಸ್ರ ದೂತದಲ್ಲಿ ಒಬ್ರೇ ಏನಾಗಿರೋದು ಈಡು ಬಲಿ ಕೊಡೋದಕ್ಕೆ ಲಾಯಕ್ಕಾಗಿರೋದು ಅಲ್ವರ ಯೋಗ್ಯವಾಗಿರೋದು ಯಾರಪ್ಪ ಅಂತಂದ್ರೆ ಎಲ್ಲರೂ ಅಲ್ಲ ಇದು ಒಬ್ರೇ ಯಾರಿದು ಅಂದ್ರೆ ನಮ್ಮ ರಕ್ಷಕನು. ಅವ್ರೇನು ಈಡು ಕೊಟ್ರೆ ಏನ್ರಿ ದೇವ್ರ ಏನ್ ಹೇಳ್ತಾರೆ ತಿರ್ಗಾ ಅವನಿಗೆ ನೋಡ್ತಾನಲ್ಲಿ ಕರೆಸಿ ಅವನ ದೇಹ ಹೆಂಗಿಲ್ಲಂತೆ ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ಲಿ ಅಂತ ಹೇಳ್ತಾರಂತೆ. ಇನ್ನೊಂದು ವಾಕ್ಯ ಓದನ ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಪರಮಗೀತೆ 5:10
ನನ್ನನ್ನು ಬಿಳುಪು ಕೆಂಪು ಬಣ್ಣ ಉಳ್ಳವನು ಅವನು 10,000 ಜನರಲ್ಲಿ ಧ್ವಜಪ್ರಾಯನು.
ಏನ್ರಿ 10,000 ಜನರಲ್ಲಿ
ಧ್ವಜಪ್ರಾಯನು
ನೋಡ್ರ ಅಂದ್ರೆ 10,000 ದೂತ್ರಗಳವ್ರೆ. ಅದೇ ದಾನಿ ಹೇಳೋದು ಎಲ್ಲರ ದೇವ್ರ ಸನ್ನಿಧಾನದಲ್ಲಿ ಹೆಂಗಿದ್ರಂತೆ 10,000 10,000 10,000 ಏನ್ರಿ ಸರ್ವಡಿಮ್ ಅಂತ ಬರ್ತಾರೆ ಅದರ 10,000 ದೂತ್ರಗಳು ಅದರ ಅವರಲ್ಲಿ ಧ್ವಜಪ್ರಾಯನು ಅಂತಂದ್ರೆ ಏನ್ರಿ ಸಹಸ್ರ ದೂತರಲ್ಲಿ ಒಬ್ಬನು ಅಲ್ವರ. ಅಂದ್ರೆ ಎಲ್ಲರೂ ಇದ್ದಾರೆ ಆದ್ರೆ ಅಷ್ಟು ದೂತ್ರಗಳಲ್ಲಿ ಒಬ್ರೇ ಸುಪ್ರೀಮ್ ಆಗಿ ಏನಾಗಿರೋದ ಇರೋದು ಯಾರಪ್ಪ ಆದ್ರೂ ಅದೇ ಪ್ರಧಾನ ದೂತನಾಗಿರಂತ ಮಿಕಾಯೆಲ್ ನಮ್ಮ ರಕ್ಷಕನಾಗಿರಂತ ಯೇಸು. ಅದಕ್ಕೆ ಮಿಕಾಯೆಲ್ ಅಂತ ಪದ ಇದೆ ಗೊತ್ತಾ, ಮಿಕ್ ಮತ್ತೆ ಎಲ್. ಮಿಕ್ ಅಂದ್ರೆ ಸ್ವರೂಪ, ಎಲ್ ಅಂದ್ರೆ ಗಾಡ್. ಅದಕ್ಕೆ ಎಲೋಹಿಮ್, ಎಲ್ ಶಡಾಯ್ ಅಂತ ಬೈಬಲ್ ಬರೋದು. ಅಂದ್ರೆ ಮಿಕಾಯೆಲ್ ಅಂತಂದ್ರೆ ದೇವರ ಸ್ವರೂಪ, ದೇವ್ರ ಸ್ವರೂಪದಲ್ಲಿ ಎಕ್ಸಾಕ್ಟ್ ಆಗಿ ಅಪ್ಪಟ್ಟವಾಗಿ ಜೆರಾಕ್ಸ್ ಕಾಪಿ ಇರೋದು ಒಬ್ರೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು. ಅದರಿಂದ ಬೈಬಲ್ ಅಲ್ಲಿ ಮಿಕಾಯೆಲ್ ಅಂತ ರೆಫರೆನ್ಸು ಯಾರು ಹೇಳೋದು ಏನ್ರಿ ಸಹಸ್ರ ದೂತರಲ್ಲಿ ಒಬ್ಬನೇ ಆಗಿರಂತ ನಮ್ಮ ರಕ್ಷಕನಿಗೆ ಏನ್ ಮಾಡೋದು ಅಲ್ಲಿ ಹೇಳೋದು. ಸರಿ, ಆಯ್ತಾರೆ. ಇವಾಗ ಇನ್ನೊಂದು ವಾಕ್ಯ ಓದೋಣ. ಪ್ರಕಟಣೆ 12ನೇ ಅಧ್ಯಾಯ ಬನ್ರಿ, ಅಲ್ಲಿ ಮೀಕಾಯೆಲ್ ಬಗ್ಗೆ ಅವನು ಕೊಡ್ತಾರೆ. ಪ್ರಕಟಣೆ 12ನೇ ಅಧ್ಯಾಯ 7ನೇ ವಾಕ್ಯ ಓದಿ.
ಪರಲೋಕದಲ್ಲಿ ಯುದ್ಧ ನಡೆಯಿತು, ಮಿಕಾಯೇಲನು ಅವನ ದೂತರು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು.
ನೋಡ್ರ, ಪರಲೋಕದಲ್ಲಿ ಒಂದು ಯುದ್ಧ ನಡೀತಂತೆ ಅಲ್ವರ. ಅಲ್ಲಿ ಯಾರ್ಯಾರಿಗೆ ಯುದ್ಧ ನಡೀತಂತೆ?
ಘಟಸರ್ಪಕ್ಕೂ ಮಿಕಾಯೇಲನಿಗೆ.
ಮಿಕಾಯೇಲ್ಗೇನಂತೆ ಯುದ್ಧ ನಡೀತು?
ದೂತರು
ನೋಡ್ರ, ಮಿಕಾಯೇಲು ಅವನ ದೂತರಿಗೂ, ಘಟಸರ್ಪ ಅವನ ದೂತರಿಗೂ ಪರಲೋಕದಲ್ಲಿ ಏನಂತೆ ಯುದ್ಧ ನಡೀತಂತೆ. ನೆಕ್ಸ್ಟ್ ಏನಾಯ್ತು ಸಿಸ್ಟರ್, ನೆಕ್ಸ್ಟ್?
ಘಟಸರ್ಪವು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು.
ಘಟಸರ್ಪ ಮತ್ತೆ ಅವ್ರ ದೂತರು ಯುದ್ಧ ಮಾಡಿ ಏನಾಗ್ಬಿಟ್ರಂತೆ, ಸೋತೋಗ್ಬಿಟ್ರಂತೆ.
ಮತ್ತು ಪರಲೋಕದೊಳಗೆ ಅವರಿಗೆ ಸ್ವಾಸ್ಥ್ಯವು ತಪ್ಪಿ ಹೋಯಿತು.
ನೋಡ್ರ, ಪರಲೋಕದಲ್ಲಿ ಅವ್ರಿಗೆ ಜಾಗನೇ ಇರ್ಲಿಲ್ವಂತೆ. ನೆಕ್ಸ್ಟ್,
ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟಸರ್ಪವು, ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು.
ಓ ನೋಡ್ರ, ಅವಾಗ ಪುರಾತನ ಸರ್ಪ ಸೈತಾನ ಅಂತಂದ್ಬಿಟ್ಟು ಅವನ್ ಏನ್ ಮಾಡ್ಬಿಟ್ರಂತೆ, ದಬ್ಬಿಟ್ರಂತೆ, ಭೂಲೋಕಕ್ಕೆ ಬಿದ್ದೋಗ್ಬಿಟ್ರಂತೆ ಅವರು.
ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಆತನೊಂದಿಗೆ ದೊಬ್ಬಲ್ಪಟ್ಟರು.
ದಬ್ಬಲ್ಪಟ್ಟರು ನೋಡ್ರ, ಈ ವಾಕ್ಯ ಇಟ್ಕೊಂಡೆ ಎಷ್ಟೋ ಜನ ಏನ್ ಕಲ್ಪನೆಗಳು ಕಟ್ಬಿಡೋದು ಅಂತಂದ್ರೆ, ಪರಲೋಕದಲ್ಲಿ ಸಡನ್ ಆಗಿ ಲೂಸಿಫರ್ ಇದು ಏನಾಗ್ಬಿಟ್ಟ, ಸೈತಾನ ಆಗ್ಬಿಟ್ಟ, ಅವನೇನ್ ಮಾಡ್ದ ಪರಲೋಕದಲ್ಲಿ ಮಿಕಾಯಿಲ್ ಜೊತೆಗೆ ಯುದ್ಧಕ್ಕೆ ಹೋಗ್ಬಿಟ್ಟ ಅಲ್ರ, ಏನ್ರಿ ಫೈಟಿಂಗ್ ಮಾಡ್ಬಿಟ್ರು ಪರಲೋಕದಲ್ಲೇನೆ, ದೊಡ್ಡ ವಾರ ಆಗ್ಬಿಡ್ತು ಪರಲೋಕದಲ್ಲಿ, ಒಂದು ಥರ್ಡ್ ವರ್ಲ್ಡ್ ವಾರ್ ತರ. ಆ ವಾರಲ್ಲಿ ಏನ್ರಿ ಸೇತಾನ ಅವ್ನ ಜೊತೆಗಿರೋರು ಎಲ್ಲ ದೂತರು ಸೋತೋಗ್ಬಿಟ್ರು, ಅದ್ರಿಂದ ದೇವ್ರು ಏನ್ ಮಾಡ್ಬಿಟ್ರು ಅವನ್ನ ಭೂಲೋಕಕ್ಕೆ ತಳ್ಬಿಟ್ರು ಅಂತಂದ್ಬಿಟ್ಟು. ಅದರ ಪಾಪ, ಏನ್ ನಾವೇನ್ ತಪ್ಪು ಮಾಡಿದ್ರಪ್ಪ, ಅವನು ಇಲ್ಲಿಗೆ ತಳ್ಬೇಕಾಯ್ತು. ಯಾಕೆ ಸ್ಯಾಟನ್ನು, ಯುರೇನಸ್, ಪ್ಲೂಟೋ, ಮರ್ಕ್ಯುರಿ ಇಲ್ವಾ, ಮಂಗಳ ಗ್ರಹ ಇಲ್ವಾ, ಇಲ್ಲೇ ತಳ್ಬೇಕಾಗಿತ್ತ, ಅದ್ಗೆ ಭೂಲೋಕಕ್ಕೆ ತಳ್ಬಿಟ್ರಂತೆ. ಇವ್ನು ಇಲ್ಲಿ ಬಿದ್ದೋಗ್ಬಿಟ್ಟಂತೆ. ಸರಿ, ಬಿದ್ದೋಗ್ಬಿಟ್ಟ ಅಂತಂದ್ರೆ ಏನಾಯ್ತದೆ, ಸರ್ಪ ಭೂಲೋಕಕ್ಕೆ ಬಂದ್ಬಿಡ್ತಂತೆ ಅಲ್ವರ. ಅದಕ್ಕೆ ಏನ್ ಮಾಡೋದು, ಪರಲೋಕದಲ್ಲೇ ಲೂಸಿಫರ್ ಪಾಪ ಮಾಡ್ಬಿಟ್ಟ ಅಂತ ಅಲ್ವರ. ಸರಿ, ಇವಾಗ ಯೋಚನೆ ಮಾಡ್ರಿ, ಪರಲೋಕದಲ್ಲಿ ಯುದ್ಧ ನಡೀತದ? ಇದು ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿರೋದು ಏನ್ರಿ ಏನು ಅಂತ ನಾವೇನ್ ಮಾಡ್ಬೇಕು, ಸ್ವಲ್ಪ ಓದ್ಬೇಕು. ಎಷ್ಟೋ ಜನ ಈ ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಲೂಸಿಫರ್ ಪರಲೋಕದಲ್ಲೇ ಪಾಪ ಮಾಡ್ಬಿಟ್ಟ ಅನ್ಬಿಟ್ಟು ಅಲ್ವರ. ಲೂಸಿಫರ್ ಪರಲೋಕದಲ್ಲಿ ಪಾಪ ಮಾಡಿರ್ಬೇಕ್ರೆ ಭೂಲೋಕದಲ್ಲಿ ದಬ್ಬಿಟ್ರು ಅಂತಂದ್ರೆ, ಯೋಬಲ್ ಏನ್ ಹೇಳ್ತಾರೆ ಓದಿ, ಯೋಬ 33. ಭೂಲೋಕಕ್ಕೆ ಅಸ್ಥಿಭಾರ ಹಾಕ್ಬೇಕಾದ್ರೆ ಏನ್ ಮಾಡಿದ್ರಂತೆ ಪ್ರಧಾನ ದೂತ್ರಗಳು, ಏನ್ ಮಾಡಿದ್ರಂತೆ?
ಕೂಡಿ ಇದ್ದರು ಅವರೆಲ್ಲರೂ
ನೋಡ್ರ,
ಅಂದವಾಗಿ ಭೂಲೋಕಕ್ಕೆ ಸುಣ್ಣ ಪಾದ ಹಾಕ್ತಾ ಇದ್ರು.
ವೆರಿ ಗುಡ್. ಭೂಲೋಕಕ್ಕೆ ಸುಣ್ಣ ಪಾದಗಳನ್ನ ರಚಿಸ್ಬೇಕಾದ್ರೆ ಏನ್ರಿ ಉದಯ ಸೂಚಕ ನಕ್ಷತ್ರಗಳು ಸಂತೋಷ ನಿಮ್ಮಂತೆ ಆಶೀರ್ವಾದನೆಗೈತ. ಯೋಬ, ವೆರಿ ಗುಡ್. ಯೋಬ 38:6-7.
ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು, ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು?
ನೋಡ್ರ, ಎಲ್ಲ ದೇವದೂತರು ಉದಯ ಸೂಚಕ ನಕ್ಷತ್ರಗಳು ಭೂಮಿಗೆ ಅಸ್ಥಿಭಾರ ಹಾಕ್ಬೇಕಾದ್ರೆ ಏನ್ ಮಾಡ್ತಾರಂತೆ, ಸಂತೋಷವಾಗಿದ್ರಂತೆ ನೋಡ್ರ. ಹಂಗಾರೆ ಲೂಸಿಫರ್ ಏನಾಗವನೆ, ಭೂಮಿ ಸೃಷ್ಟಿ ಮಾಡಕ ಚೆನ್ನಾಗೇ ಇದ್ದಾನೆ, ಮತ್ತೆ ಯಾವಾಗ ಬಿದ್ದ? ಎಜೆಕೆಲ್ 28:14 ಓದಿ.
ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೋಬಿಯಾಗಿದ್ದಿ.
ನೋಡ್ರ, ರೆಕ್ಕೆ ತೆರೆದು ಏನಂತೆ ನೆರಳು ಕೊಡುವಂತ ಕೆರುಬು ಅಂತಂದ್ರೆ, ದೇವರು ಇವ್ರನ್ನ ಪ್ರೊಟೆಕ್ಷನ್ಗಾಗೇನೆ ಏನ್ ಮಾಡಿದಾರೆ, ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ? ಭೂಲೋಕದಲ್ಲಿ ಇಟ್ಟಾರೆ. ಪರಲೋಕದ ದೇವದೂತರ ಪ್ರೊಟೆಕ್ಷನ್ ಬೇಕಾ? ದೇವದೂತ ದೇವದೂತರಿಗೆ ಪ್ರೊಟೆಕ್ಷನ್ ಕೊಡೋಂತ ಅವಶ್ಯಕತೆ ಇಲ್ಲ. ಈ ಆ ಪ್ರೊಟೆಕ್ಷನ್ ಕೊಡೋಂತ ಕಾರ್ಯ ಬಂದಿದ್ದೇ ಎಲ್ಲಿ ಅಂದರೆ ಭೂಲೋಕದಲ್ಲೇನೆ ಅಲ್ವರ. ರೆಕ್ಕೆ ತೆರಡು ನೆರಳು ಕೊಡೋಂತ ಕಿರುಬಾಗಿದ್ದಿ. ಆಮೇಲೆ
ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು.
ಎಲ್ಲಿಟ್ಟಿದ್ರಂತೆ ದೇವರು ಪರಿಶುದ್ಧ ಪರ್ವತ. ಬೈಬಲ್ ಪರ್ವತ ಅಂದ್ರೆ ಏನ್ರಿ?
ಬೆಟ್ಟ.
ರಾಜ್ಯ, ದೇವರ ರಾಜ್ಯ ಅದರ. ಇವಾಗ ಈಡೇನ್ ತೋಟದಲ್ಲಿ ದೇವರು ಸೃಷ್ಟಿ ಮಾಡಿರಂತ ರಾಜ್ಯ ಪರಿಶುದ್ಧವಾಗಿತ್ತ ಇಲ್ಲ ಹೊಲ್ಸಾಗಿತ್ತ?
ಪರಿಶುದ್ಧ.
ಮೊದ್ಲೇ ಪರಿಶುದ್ಧ ಆಗಿತ್ತು ಬ್ರದರ್.
ಆ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆ ಅಂತ ಹೇಳ್ತಾರೆ. ನಮ್ ನೆಕ್ಸ್ಟ್
ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದು.
ನೋಡ್ರ, ಕೆಂಡದ ಮನೆಗಳಲ್ಲಿ ವಿಹಾರ ಮಾಡ್ತದೆ ಅಂದ್ರೆ ಎಲ್ಲ ನಕ್ಷತ್ರಗಳು, ಗ್ರಹಗಳ ಮೇಲೆ, ಸೂರ್ಯಗಳ ಮೇಲೆ ಸೇತನ್ ಲೂಸಿಫರ್ ಏನ್ ಮಾಡ್ತದಂತೆ, ಧಾರಾಳವಾಗಿ ವಿಹಾರ ಮಾಡ್ತದಂತೆ. ದೇವರು ಅವನಿಗೆ ಫುಲ್ ಆಕ್ಸೆಸ್ ಕೊಟ್ಟಿದ್ರು. ನೆಕ್ಸ್ಟ್, ಆಮೇಲೆ
ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು.
ನೋಡ್ರ, ಅವನ್ ಪಾಪ ಅವನಲ್ಲಿ ಸಿಕ್ಕ ತನಕ ಚೆನ್ನಾಗೇ ಇದ್ದಂತೆ. ನೋಡ್ರ, ಹೆಂಗ್ ಪಾಪ ಬಂತು, ಮುಂದಕ್ಕೆ ಓದಿ.
ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದಲೂ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ.
ನೋಡ್ರ, ಏನ್ಕಂತ ಪಾಪ ಆಯ್ತಂದ್ರೆ ಇವರಲ್ಲಿ ಮಿತಿ ಇಲ್ದರ ವ್ಯಾಪಾರ ತುಂಬಿ ಏನ್ರಿ ತಪ್ಪ ತಪ್ಪಾಗಿ ದೇವ್ರ ಬಗ್ಗೆ ಕಲ್ಪನೆಗಳು ಮಾಡಿರೋದ್ರಿಂದ ಫಾಲ್ಸ್ ಇಮ್ಯಾಜಿನೇಷನ್ಸ್ಗಳು ಇಲ್ಲಿ ಸುಳ್ಳು 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 ಎಲ್ಲ ಥಿಂಕ್ ಮಾಡೋದು ಏನಾಗುತ್ತೆ, ಇವನಲ್ಲಿ ಬಲಾತ್ಕಾರ ತುಂಬಿ ಅಂದ್ರೆ ದ್ವೇಷ, ಹೊಟ್ಟೆ ಕಿಚ್ಚು ಹಾಗೆ ತರ ತುಂಬಿ ಇವನು ಪಾಪಿಯಾದೆ. ಇವೆಲ್ಲ ನಮಗ್ ಪಾಠ. ನಮ್ಮಲ್ಲಿ ನಾವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಿ, ಬರೀ ಒಬ್ಬರ ಬಗ್ಗೆ ಕೆಟ್ಟದ್ದು ಹೊಲಸು ಇದನ್ನೇ ಥಿಂಕ್ ಮಾಡ್ತಾ ಇದ್ರೆ, ದ್ವೇಷದಲ್ಲಿ ಥಿಂಕ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಏನಾಗ್ಬಿಡ್ತಾರೆ, ಈ ಕ್ಯಾರೆಕ್ಟರ್ಗಳು ಬಿಡ್ಬಿಡ್ತಾರೆ. ಈ ಕ್ಯಾರೆಕ್ಟರ್ಗಳು ಬೆಳೆದ ಅಂತಂದ್ರೆ ದೇವರು ಖಂಡಿತ ಹೋಗೋ ನಮ್ಮ ದೇವರ ಸನ್ನಿಧಾನದಲ್ಲಿ ಸೇರ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಇರ್ಬೋದು, ಅದು ನಾನು ಇರ್ಬೋದು, ಬೇರೆಯವ್ರು ಇರ್ಬೋದು, ಯಾರೇ ಇದ್ರು ಸರಿ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡ್ತಂತೆ ಅವ್ರನ್ನ, ದೇವ್ರು ಏನ್ ಮಾಡ್ತಂತೆ ಅವ್ರನ್ನ, ಅವ್ರನ್ನ ತಳ್ಳಿಬಿಟ್ರು. ತಳ್ಳಿಬಿಟ್ರು ಅಂದ್ರೆ ಅದು ಇನ್ನೊಂದ್ಸರಿ ಓದಿ ವಾಕ್ಯ, 16ನೇ ವಾಕ್ಯ.
ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದಲೂ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು.
ನೋಡ್ರ, ತಳ್ಳಿ ಬಿಟ್ರಂತೆ, ದಬ್ಬಿಟ್ರು ಅಂತ ಕೊಟ್ಟಿಲ್ಲ, ಪರ್ಲೋಕ ದುಬುಕ್ ಅಂತ ದಬ್ಬಿಟ್ರು, ನೆಲಗ್ ಬಿದ್ದೋಗ್ಬಿಟ್ಟ ಅಂತ ಅಂದ್ಬಿಟ್ಟು. ಅಂದ್ರೆ ತಳ್ಳಿಬಿಟ್ರು ಅಂದ್ರೆ ಏನು, ಆದಾಮ್ ಮತ್ತೆ ಅವಳ ಪಾಪ ಮಾಡಿದ ಮೇಲೆ ದೇವ್ರು ಏನ್ ಮಾಡಿದ್ರು ಅದನ್ನ, ಎಸ್, ಈಡೇನ್ ತೊಡೆದ ಹೊರಗಡೆ ಏನ್ ಮಾಡಿದ್ರು, ತಳ್ಳಿಬಿಟ್ರು. ಅದೇ ತರ ಲೂಸಿಫರ್ ಯಾವಾಗ ದೇವ್ರ ಪಾಪ ಮಾಡ್ತಾನೋ, ದೇವ್ರು ಅವನ್ನ ತಿರ್ಗಾ ತನ್ನ ಸನ್ನಿಧಾನದಲ್ಲಿ ಏನ್ ಮಾಡ್ಲಿಲ್ಲ, ಅವ್ರನ್ನ ಸೇರಿಸ್ಕೊಂಡ್ಲಿಲ್ಲ. ನೆಕ್ಸ್ಟ್, ಆಮೇಲೆ
ಹೌದು, ನೆರಳು ಕೊಡುವ ಕೆರೋಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು
ಕಿಟ್ಟು ಏನ್ ಮಾಡ್ತಾರೆ, ಧ್ವಂಸ ಮಾಡಿದೆ ಅಂತ ಹೇಳ್ತಾರಲ್ಲ. ಹಂಗಾರೆ ಇಲ್ಲಿ ಇಲ್ಲಿ ಒಂಥರ ರೆಫರೆನ್ಸ್ ಕೊಡ್ಬೇಕು. ಇದಕ್ಕೆ ಹೇಳೋದು ಏಷ್ಯಾದಲ್ಲಿ ತಾನು ಮನಸ್ಸಲ್ಲಿ ಏನ್ ಅಂದ್ಕೊಂಡಂತೆ, ನಾನು ಉನ್ನತ ನೋತನಕ್ಕೆ ಏನಾಗ್ತೀನಿ, ಸರಿ ಸಮಾನವಾಗ್ತೀನಿ, ಅದರ ಏನ್ರಿ ನಾನು ಎಲ್ಲಾ ನಕ್ಷತ್ರಗಳಿಗಿಂತ ಉನ್ನತವಾಗಿ ನಾನೇನ್ ಮಾಡಿದೆ, ಸಿಂಹಾಸನ ಏರಿಸ್ತೀನಿ. ನಕ್ಷತ್ರಗಳೇನ್ರಿ, ಯೇಸು ಕ್ರಿಸ್ತ ಉದಯ ಸೂಚಕ ನಕ್ಷತ್ರ, ಅದಕ್ಕಿಂತ ಮೇಲೆ ನಾನೇನ್ ಮಾಡ್ತೀನಿ, ಹೋಗ್ತೀನಿ ಅದರ ಏನ್ರಿ ಸೃಷ್ಟಿಕರ್ತನಿಗೆ ಏನಾಗ್ಬಿಡ್ತೀನಿ ನಾನು, ಅದರ ಈಕ್ವಲ್ ಆಗ್ಬಿಡ್ತೀನಿ ಅಂತ ಮನ್ಸಲ್ಲಿ ಏನ್ ಮಾಡ್ತಾನೆ ಇವೆಲ್ಲ ಅಂದ್ಕೊಂತಾನೆ. ಆವಾಗ ದೇವ್ರು ಏನ್ ಮಾಡೋದು, ಅವನ್ನ ಬಂದ್ಬಿಟ್ಟು ಏನ್ರಿ ಅವನ್ನ ಪರಲೋಕಕ್ಕೆ ವಾಪಸ್ ಏನ್ ಮಾಡಲ್ಲ, ಸೇರಿಸ್ಕೊಳಕ್ ಹೋಗಲ್ಲ. ಸರಿ, ಹಂಗಾರೆ ಈಗ ಪ್ರಕಟಣೆ ಪುಸ್ತಕದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನೋಡಿದ್ರೆ, ನಾವು ಫಸ್ಟ್ ಕ್ಲಾಸಲ್ಲಿ ಕೇಳಿದ್ರಿ ಹೌ ಟು ಸ್ಟಡಿ ದ ಬೈಬಲ್ ಅಲ್ಲಿ. ಬೈಬಲ್ನ ಓದ್ಬೇಕಾರೆ ಏನಾದ್ರು ಒಂದು ವಾಕ್ಯ ಬಂತು ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಕಾಂಟೆಕ್ಸ್ಟ್ ಓದ್ಬೇಕು. ಕಾಂಟೆಕ್ಸ್ಟ್ ಅಂದ್ರೆ ಮೇಲೆ ಕೆಳಗಡೆ ಯಾವ್ದ್ರ ಬಗ್ಗೆ ಹೇಳ್ತಾ ಅಂತ ಓದಿದ್ರೆ ನಮಗೆ ಸಂಪೂರ್ಣವಾಗಿ ಅಭಿಪ್ರಾಯ ಗೊತ್ತಾಗ್ತಾ ಇದೆ ಯಾರ ಬಗ್ಗೆ ಹೇಳ್ತಾವ್ರೆ ಅಂತ. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ರೆ ನೋಡಿ, ಓದೋಣ ಪ್ರಕಟಣೆ 12ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ನೋಡೋಣ ಯಾರಾದ್ರು.
ಪರಲೋಕದಲ್ಲಿ ಒಂದು ಮಹಾ ಲಕ್ಷಣವು ಕಾಣಿಸಿತ್ತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವನಿದ್ದನಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು.
ನೋಡ್ರ ನೋಡಿ, ಕೂಗುತ್ತಾ ಇದ್ಲಂತೆ. ನೆಕ್ಸ್ಟ್ ಏನಾಯ್ತು ಅಷ್ಟರ್, 5ನೇ ವಾಕ್ಯ ಅಷ್ಟರ್.
ಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತ್ತು. ಅದೇನೆಂದರೆ ಕೆಂಪಾದ ಮಹಾಘಟ.
5ನೇ ವಾಕ್ಯ
ಎಂತ,
ಫಿಫ್ತ್ ವರ್ಸ್ 5.
ಜನಾಂಗಗಳಲ್ಲಿ ಕೊಬ್ಬರದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು.
ಎತ್ತಲ್ಪಟ್ಟಿದೆ. ಸರಿ, ಇರಿ ಒಂದು ನಿಮಿಷ. ಇವಾಗ ಇದು ಯಾರಿದು, ಒಂದು ಸ್ತ್ರೀ ಇದ್ರು, ಆ ಸ್ತ್ರೀ ಸೂರ್ಯನ ಧರಿಸ್ಕೊಂಡಿದ್ರು, ಚಂದ್ರ ಮೇಲೆ ನಿಂತ್ಕೊಂಡಿದ್ರು, ತಲೆ ಮೇಲೆ 12 ನಕ್ಷತ್ರಗಳು ಅಂತ ಕಿರೀಟ ಇತ್ತು, ಪ್ರೆಗ್ನೆಂಟ್ ಆಗಿದ್ರು, ಗಂಡು ಮಗು ಎತ್ಬಿಟ್ರು. ಆ ಗಂಡು ಮಗು ಹುಟ್ಟಿದ ತಕ್ಷಣ ಹೋಗಿ ಏನ್ ಮಾಡ್ಬಿಡ್ತಂತೆ, ದೇವರ ಬಳಿ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತು, ಆಳ್ವಿಕೆ ಮಾಡಕ್ಕೆ ಕೂತ್ಕೊಂಡ್ಬಿಡ್ತು. ಯಾರಿದ
ಸ್ತ್ರೀ ಅಂದ್ರ ಸದ್ಯ ರೀ,
ಹಾ
ಚಂದ್ರ ಅಂದ್ರ ಹಳೆ
ಒಡಂಬಡಿಕೆ,
ಸೂರ್ಯ ಅಂದ್ರ ಹೊಸ ಒಡಂಬಡಿಕೆ.
ಸ್ತ್ರೀ ಯಾರು ಹೇಳಿ, ಶಾರ್ಟ್ ಆಗಿ
ಸಭೆ
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 ಸುಳ್ಳು ಸಭೆ,
ಕ್ರಿಸ್ತ ವಿರೋಧಿ ಆಂಟಿ ಕ್ರಿಸ್ತ
ಸುಳ್ಳು ಸಭೆ.
ಓ, ಸುಳ್ಳು ಸಭೆ. ಮತ್ತೆ ಮೇರಿ ಅಲ್ವಾ ಅದು,
ಅಲ್ಲ ರೀ
ಮೊದ್ಲೇ ಕಾಣಿಸಿಕೊಂಡಿದ್ವಿ ರೀ.
ಸಾಧ್ಯನೇ ಇಲ್ಲ.
ನೀವೆಲ್ಲಾರು ರೋಮನ್ ಕ್ಯಾಥಲಿಕ್ ಚರ್ಚ್ ಹತ್ರ ಹೋದ್ರೆ ಇದನ್ನ ಫೋಟೋ ಕ್ಲೀನ್ ಆಗಿ ಫ್ರೇಮ್ ಹಾಕ್ಬಿಟ್ಟು ನೀಟಾಗಿ ಲೈಟ್ ಹಾಕ್ಬಿಟ್ಟು ಗೋಲ್ಡನ್ ಬಟ್ಟೆ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿ ಇಟ್ಬಿಡ್ತಾರೆ. ಎಲ್ಲರಿಗೂ ಏನಾಗುತ್ತೆ, ಇದು ಮದರ್ ಮೇರಿ ಅಂತ. ಯಾಕೆ ಅಂದ್ರೆ ಆ ಕೂಸು ಇಡೀ ಲೋಕವನ್ನು ಕಬ್ಬಿಣದ ಕೋಳಿನ ಆಳ್ವಿಕೆ ಮಾಡಂತ ಕೂಸು ಪಕ್ಕನೆ ದೇವ್ರ ಸಿಂಹಾಸನ ಕೂತ್ ಬಿಡ್ತಲ್ಲ, ಅದಕ್ಕೆ ಪ್ರಾಬ್ಲಮ್. ಅದಕ್ಕೆ ಏನಂತ, ಇದು ಜೀಸಸ್ ಕ್ರೈಸ್ಟ್ ಹುಟ್ಟಿದ ತಕ್ಷಣ ಲೋಕಕ್ಕೆ ಅಧಿಕಾರ ಕೊಟ್ಬಿಟ್ರ ಅವ್ರಿಗೆ ಅಂತ. ಸ್ವಲ್ಪ ತಾಳ್ಮೆಯಿಂದ ನಾವೇನ್ ಮಾಡ್ಬೇಕು, ಆರನೇ ವಾಕ್ಯ ಓದ್ಬೇಕು. ಓದಿ ಆರನೇ ವಾಕ್ಯ ಓದಿ.
ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು.
ಇಲ್ಲ ಇಲ್ಲ, ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಓದಿ, ಸ್ವಲ್ಪ ಮುಂಚೆಯಿಂದ ಓದಿ ಕನ್ನಡದಲ್ಲಿ.
ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತ್ತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು.
ಇವಾಗ ಮಗು ಸಿಂಹಾಸನ ಕೂತ್ ಬಿಡ್ತಂತೆ, ಇವರಮ್ಮ ಏನ್ ಮಾಡಿದ್ರಂತೆ, ಕೂಸ್ನ ಬಿಟ್ಬಿಟ್ಟು ಓಡೋಗ್ಬಿಟ್ರಂತೆ. ಸರಿ, ಯೇಸು ಕ್ರಿಸ್ತನ್ ಜನ್ಮ ಕೊಟ್ಟಿದ ತಕ್ಷಣ ಅವರಮ್ಮ ಮಗುನ್ ಬಿಟ್ಬಿಟ್ಟು ಓಡೋಗ್ಬಿಟ್ರ?
ಇಲ್ಲ ಇಲ್ಲ ರೀ.
ಮತ್ತೆ ಯೇಸು ಕ್ರಿಸ್ತು ಸಿಂಹಾಸನ ಕೂತ್ಕೊಂಡ್ಬಿಟ್ರ ಅವಾಗ್ಲಿ, ಅವ್ರ ತಂದು ಗೋದಿಯಲ್ಲಿ ಇಟ್ಟರು ಜಾಗ ಇಲ್ಲ ಅಂದ್ಬಿಟ್ಟು ಅಲ್ರ, ಎಲ್ಲಿ ಓಡೋದ್ರ? ಸರಿ, ಎಷ್ಟು ದಿವಸ ಓಡೋದ್ರ ಅಂತಂದು ಹೇಳ್ತಾರಂದ್ರೆ 1260 ದಿವಸಗಳು. ಇದೆಲ್ಲ ಯಾರ ಬಗ್ಗೆ ಹೇಳ್ತಾ ಇದೆ ಆಕ್ಚುಲಿ? ಇದ್ ಯಾರ ಬಗ್ಗೆ ಹೇಳ್ತಾರೆ ತಂಗರೆ?
ಕ್ರಿಸ್ತವಿರೋಧಿ,
ಕ್ರಿಸ್ತವಿರೋಧಿ, ಆಂಟಿ ಕ್ರೈಸ್ಟ್.
ಆಂಟಿ ಕ್ರೈಸ್ಟ್ ಸಿಸ್ಟಮ್ ಬಗ್ಗೆ ಹೇಳ್ತಾರ ಅದು. ನೋಡಿದ್ರ ಏನ್ರಿ, ಸೇತಾನ್ ಡೆವಲಪ್ ಮಾಡಿದ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಸಭೆ ಹೆಂಗಪ್ಪ ಇತ್ತು ದೇವ್ರ ದೃಷ್ಟಿಲಿ ಅಂತಂದ್ರೆ, ಒಳ್ಳೆ ಚುಣ್ಣದ ತರ ಬಟ್ಟೆ ಹಾಕೊಂಡು ಅಂದ್ರೆ ಏನ್ರಿ, ಸೂರ್ಯನ ತರ ಬಟ್ಟೆ ಹಾಕೊಂಡು ಅಂದ್ರೆ ಮೀನಿಂಗ್ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆ ಕಂಪ್ಲೀಟ್ ಆಗಿ ಕವರ್ ಆಗಿ ಮಾಡ್ಕೊಂಡಿತ್ತಂತೆ. ಚಂದ್ರ ಮೇಲೆ ನಿಂತ್ಕೊಂಡಿತ್ತಂತೆ. ಚಂದ್ರ ಅದೇನು? ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆನೆ ಫೌಂಡೇಶನ್. ತಲೆ ಮೇಲೆ ಎಷ್ಟಿತ್ತಂತೆ ನಕ್ಷತ್ರಗಳು?
12.
ಯಾಕೆ 12?
ಅಪೋಸ್ತಲರು.
ವೆರಿ ಗುಡ್. ನೋಡ್ರ, ಸರಿ, ಈ ಸ್ತ್ರೀ ಸಡನ್ ಆಗಿ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ, ಏನ್ ಮೀನಿಂಗ್? ಮಗು ಇದೆ ಅಂತ ಒಳಗಡೆ, ಏನ್ ಮೀನಿಂಗ್?
ಬೆಳೀತಾ ಇದ್ದಂತಹ ಆಂಟಿ ಕ್ರೈಸ್ಟ್
ಆಕ್ಟಿವಿಟೀಸ್. ಎಸ್, ಕರೆಕ್ಟ್.
ಅಪೋಸ್ತಲರು ಸತ್ತ ಮೇಲೆ ಅದೇ ಸುಳ್ಳು ಎಲ್ಲಾ ಅಲ್ಲಿ ಸಭೆ ಒಳಗ ಬಂದ್ಬಿಡ್ತಾರೆ.
ವೆರಿ ಗುಡ್. ಬದುಕಿರ್ಬೇಕಾನೆ ಗೆಡಕ್ಕೆ ಒಡೆ ಕೆಲಸ ಮಾಡ್ತಿದ್ದ, ಆದ್ರೆ ಗೊತ್ತಾಗ್ತಿಲ್ಲ ಯಾರಿಗೂ ಆಚೆ ಕಡೆ. ಯಾವಾಗ ಅಪೋಸ್ತಲರ ಸತ್ತೋಗ್ಬಿಟ್ರು ಈ ಮಗು ಹೊರಡೆ ಬಂದ್ಬಿಡ್ತು ನೋಡ್ರಿ. ಇದ್ರಿ
ಇವ್ರು ಇದ್ರಲ್ಲ ಬ್ರದರ್, ಹಂದಿ ಕ್ರಿಸ್ತು ಅಪೋಸ್ತಲರ್ ಇದ್ದಾಗ್ಲೇನೆ ಹಂದಿ ಕ್ರಿಸ್ತು ಇದ್ರು ಅಲ್ವಾ ಆಗ್ಲೇನೆ?
ಹೌದೌದು, ಅದಕ್ಕೆ ಹೇಳಿದ್ದು. ಆಚ ಕಡೆ ಹೆಂಗೆ, ಆಚ ಕಡೆ ಅಂದ್ರೆ ಇವಾಗ ಏನ್ರಿ ಈ ಡಾರ್ಕ್ ಏಜಸ್ ಕೆಲಸ ಮಾಡತ್ರ ಕೆಲಸ ಮಾಡ್ತಾ ಇರ್ಲಿಲ್ಲ. ಅಪೋಸ್ತಲರ್ ಇರ್ಬೇಕಾದ್ರೆ ಇದನ್ನ ತಡೆಗಟ್ಟಿದ್ರು, ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು. ಆದ್ರೆ ಯಾವಾಗ ಅಪೋಸ್ತಲರ್ಸ್ ಎಲ್ಲ ಹೋಗ್ಬಿಟ್ರು, ಏನ್ರಿ ತಾಯಿ ಗರ್ಭದಿಂದ ಮಗು ಹೊರಗಡೆ ಬಂದ ಹೆಂಗ್ ಕೆಲಸ ಮಾಡ್ತಾರೆ? ಹೊರಗಡೆನೆ ಕೆಲಸ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಾರೆ? ಮೊದ್ಲಕ್ಕಿಂತ ಜಾಸ್ತಿ, ಇನ್ನ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗತ್ತಾರೆ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇದೆ ಡಿಫ್ರೆನ್ಸ್. ಒಳಗಡೆ ಕೂಡ ಗುಪ್ತವಾಗಿ ಕೆಲಸ ಮಾಡ್ತಾ ಇತ್ತು ಅಂತಿಕ್ರಿಸ್ತು. ನೋಡಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ? 1ನೇ ತಿಸಲೋನಿಕ 5. 1ನೇ ತಿಸಲೋನಿಕ ಒಂದು ನಿಮಿಷ ರೀ. 1ನೇ ತಿಸಲೋನಿಕ 2:6-7.
ಇದಲ್ಲದೆ ನಾವು
ಒಂದು ನಿಮಿಷ ಕ್ಷಮಿಸಿ. 2ನೇ ತಿಸಲೋನಿಕ 2:6-7 ಸಾರಿ.
ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನೂ ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ.
ಹೆಂಗ್ ಮಾಡ್ತದ ಕೆಲಸ ಇವಾಗ, ಈಗಲೇ ಹೆಂಗ್ ಮಾಡ್ತದ ಕೆಲಸ?
ಗುಪ್ತವಾಗಿ ತನ್ನ
ತಾಯಿ ಮಗು ಗರ್ಭದಲ್ಲಿ ಇರ್ಬೇಕಾದ್ರೆ ಹೆಂಗ್ ಕಿಕ್ ಹೊಡಿತಾರೆ, ಜಂಪ್ ಹೊಡಿತಾರೆ, ಎಲ್ಲ ಮಾಡ್ತದೆ. ಆದ್ರೆ ಮಾತು ಮಾತ್ರ ಬರಲ್ಲ ಆಚ ಕಡೆ, ನೋ ಸೌಂಡ್ ಇಲ್ವಾ, ಕೆಲಸಗಳು ನಡೀತೈತೆ. ಯಾವಾಗ ಅಪೋಸಿಸ್ ತೀರ್ಕೊಂಡ್ಬಿಟ್ರು, ಆಂಟಿ ಕ್ರೈಸ್ಟ್ ಒಡೆ ಬಂದ್ಬಿಡ್ತೀರಿ, ಫುಲ್ ಪವರ್ ಬಂದ್ಬಿಡ್ತು. ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಎಲ್ಲೋ ಕೂತ್ಕೊಂಡ್ಬಿಡ್ತಂತೆ
ಸಿಂಹಾಸನ.
ಸಿಂಹಾಸನ ಏನಪ್ಪ, ಯೇಸು ಕ್ರಿಸ್ತು ಹುಟ್ಟಿದ ತಕ್ಷಣ ದೇವರ ಸಿಂಹಾಸನ ಕೊಟ್ಟಾರ, ಕೂತ್ಕೊಂಡು ಕಂದ ಆಳ್ವಿಕೆ ಮಾಡೋಂತಂದ್ರ ಏನಂದ್ರು?
ಇಲ್ಲ ಇಲ್ಲ ರೀ.
ಮತ್ತೆ ಅವ್ರು ಎಷ್ಟು ಕಷ್ಟಪಟ್ರು ಅಲ್ವರ ಆಳ್ವಿಕೆ ಮಾಡಕ್ ಕೊಡೋದು ಅವಕಾಶನೇ ಯಾವಾಗತ್ತೆ, ಮಹಿಮೇಲೆ ಸೇರಿದ್ಮೇಲೆ ಹುಟ್ಟಿದ ತಕ್ಷಣ ಎಲ್ಲಿ ಸಿಗ್ತದೆ ಚಾನ್ಸ್? ಹಂಗಾದ್ರೆ ಆಂಟಿ ಕ್ರೈಸ್ಟ್ ಬಹಿರಂಗವಾಗಿ ಕೆಲಸ ಮಾಡಕ್ ಯಾವಾಗ ಆರಂಭ ಮಾಡ್ತೋ ಅವಾಗೆ ಪವರ್ ಬಂದ್ಬಿಡ್ತೀವಿ, ಫುಲ್ ಪವರ್. ಫುಲ್ ಪವರ್ ಬಂದ ತಕ್ಷಣ ನಿಜವಾದ ಸಭೆಗೆ ಪ್ರಾಮುಖ್ಯತೆ ಇಲ್ಲ. ಸ್ತ್ರೀ ಓಡಿ ಹೋದ್ಲು, ಸ್ತ್ರೀಗೆ ಇನ್ನ ಒಂದು ಗೌರವ ಇಲ್ಲ, ಸ್ತ್ರೀಗೆ ಏನಿಲ್ಲ, ಐಡೆಂಟಿಫಿಕೇಶನ್ ಇಲ್ಲ ಅಲ್ವರ, ಸ್ತ್ರೀಗೆ ಪ್ರಾಮುಖ್ಯತೆನೇ ಇಲ್ಲ, ಮುಖ್ಯತ್ವನೇ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಸ್ತ್ರೀ ಭಯಂಕರ ಹಿಂಸೆ ಏನ್ ಮಾಡಿದ್ರು ಅನುಭವಿಸಿದ್ರು ಎಷ್ಟು ಕಾಲ, 1560 ವರ್ಷಗಳು ಅಂತಂದ್ರೆ 539ನೇ ಕ್ರಿಸ್ತ ಶಕ ಇಂದ 1799ನೇ ಕ್ರಿಸ್ತ ಶಕದವರೆಗೂ ಕ್ರಿಸ್ತ ವಿರೋಧಿ ಆಳ್ವಿಕೆಯ ಸಮಯ. 1260 ಇಯರ್ಸ್ ಡಾರ್ಕ್ ಏಜಸ್. ಅವಾಗೆ ನಾವು ನೋಡ್ತಿರಲ್ಲ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಕ್ರಿಶ್ಚಿಯನ್ಸ್ಗಳಿಗೆ, ಬೈಬಲ್ ಟ್ರಾನ್ಸ್ಲೇಷನ್ ಮಾಡಕ್ ಬಿಟ್ಟಿಲ್ಲ, ಎಲ್ಲ ಕ್ರೈಸ್ತವರೇ ಕ್ರೈಸ್ತವರಿಗೆ ಏನ್ ಮಾಡೋದು ಹಿಂಸೆ ಕೊಡೋಕೆ ಶುರು ಮಾಡಿದ್ರು. ಸರಿ, ಇಂಥ ಸಂದರ್ಭದಲ್ಲಿ ಏನಾಯ್ತು, ಆ ಪರಲೋಕದಲ್ಲಿ ಒಂದು ಯುದ್ಧ ನಡೀತಂತಂದ್ರೆ ಮೀನಿಗು ಈ ಒಂದು ಧಾರ್ಮಿಕ ಒಂದು ಏನ್ರಿ ವಾಯುಮಂಡಲದಲ್ಲಿ ಸೇತನ ಆಳ್ವಿಕೆ ಮಾಡ್ತದೆ ಗೊತ್ತಾ, ಅಲ್ಲಿ ಎಷ್ಟೋ ಧರ್ಮಗಳಿತ್ತು. ಅಲ್ಲಿ ಏನಾಯ್ತು, ಯುದ್ಧಗಳು ನಡೀತಂತೆ. ಯಾರ್ಯಾರಿಗೆ, ಮಿಕಾ ಎಲ್ಗೂ, ಮತ್ತೆ ಏನ್ರಿ ಆ ಘಟಸರ್ಪದ ಒಂದು ದೂತನ್ಗೆ. ಘಟಸರ್ಪ ಅಂತಂದ್ರೆ ಯಾವ ರಾಜ್ಯ, ರೋಮ್ ರಾಜ್ಯ. ದಾನಿಯೇಲನಲ್ಲಿ 4 ಮೃಗಗಳು ನೋಡಿದಿರಾ, ಸಿಂಹ, ಎರಡನೇದು
ಕರಡಿ,
ಕರಡಿ,
ಕಿರುತಿ,
ಚಿರತೆ, ನಾಲ್ಕನೇದು
ವಿಚಿತ್ರವಾದ
ವಿಲಕ್ಷಣವಾದ,
ಎಸ್ ಅದನ್ನೇ ಘಟ ಸರ್ಪ ಅಂತ ಹೇಳೋದು. ನಾಲ್ಕನೇ ಒಂದು ಮೃಗ ಘಟ ಸರ್ಪ ಅಂತ ಮಾಡ್ತಿರಲ್ಲ. ಹಂಗ ರೋಮ್ ರಾಜ್ಯ, ರೋಮ್ ರಾಜ್ಯದಲ್ಲಿ ಒಂದು ಧರ್ಮ ಆಲ್ರೆಡಿ ಇತ್ತು. ಏನಪ್ಪಾ ಅಂತಂದ್ರೆ ಪೇಗನ್ ಧರ್ಮ. ಪೇಗನ್ ಧರ್ಮ ಅಂತಂದ್ರೆ ಅವರು ತಮ್ಮ ದೇವತೆಗಳಿಗೆ ಆರಾಧನೆ ಮಾಡೋದು, ತಮ್ಮ ಸೂರ್ಯ ದೇವತೆಗಳಿಗೆ ಆರಾಧನೆ ಮಾಡೋದು, ಅಂತ ಗ್ರಹಗಳಿಗೆ ಆರಾಧನೆ ಮಾಡೋದು, ಅದಕ್ಕೆ ಬಲಿಗಳನ್ನ ಸಲ್ಲಿಸೋದು, ಇದೆಲ್ಲ ಮಾಡ್ತಾ ಇದ್ರು. ಯಾವಾಗ ಕ್ರಿಶ್ಚಿಯಾನಿಟಿ ಈ ಸುಳ್ಳು ಕ್ರೈಸ್ತವರೆಲ್ಲ ಪ್ರಾಮುಖ್ಯತೆಗೆ ಬಂದ್ರು, ಆವಾಗ ಅವರಲ್ಲಿ ನಂಬಿಡ್ತು ಘರ್ಷಣೆ ಶುರು ಆಗ್ಬಿಡ್ತು. ಹೆಂಗೆ ನಮ್ಮ ಇಂಡಿಯಾಲ್ಲಿ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅವಾಗವಾಗ ಜಗಳ ಆಗ್ತಾ ಇತ್ತಲ್ಲ, ಆ ತರ ಏನಾಯ್ತಲ್ಲಿ ಅಲ್ಲಿ ಅಲ್ಲಿ ಜಗಳ ಶುರು ಆಗ್ಬಿಡ್ತು. ಇದರಲ್ಲಿ ಗೆದ್ದಿದ್ದೇ ಯಾವ್ದು ರಿಲಿಜನ್ ಅಂತಂದ್ರೆ ಕ್ರಿಶ್ಚಿಯಾನಿಟಿ. ಏನ್ರಿ ಈ ಪೇಗನ್ ಧರ್ಮ ಹೊಟ್ಟೋಯ್ತು, ಯಾಕೆ ಹೊಟ್ಟೋಯ್ತು ಅಂತಂದ್ರೆ ಕಾನ್ಸ್ಟ್ಯಾಂಟಿನ್ ರಾಜ ಅವನೇ ಕ್ರೈಸ್ತ ಧರ್ಮಕ್ಕೆ ಏನಾಗ್ಬಿಟ್ಟ, ಕನ್ವರ್ಟ್ ಆಗ್ಬಿಟ್ಟ, ಸುಮ್ನೆ ಹೆಸರಿಗೆ ಮಾತ್ರ. ಅವಾಗ ಏನಾಗ್ಬಿಡ್ತು, ಇಡೀ ಸಭೆನೇ, ಇಡೀ ಲೋಕ, ರೋಮ್ ರಾಜ್ಯನೇ ಏನಾಗ್ಬಿಡ್ತು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಡ್ತು. ಅವಾಗ ಈ ಒಂದು ಏನ್ರಿ ಸುಳ್ಳು ಧರ್ಮಕ್ಕೆ ಅಲ್ಲಿ ಸ್ಥಳನೇ ಇಲ್ದಂಗೆ ಆಗೋಯ್ತು, ನೆಲಕ್ಕೆ ದಬ್ಬದಂತೆ ಆಗೋಯ್ತು ಅಲ್ಲ. ಇದನ್ನೇ ಏನ್ ಮಾಡ್ತಾರದ ಅಲ್ಲಿ ಹೇಳ್ತಾರ, ಅಂದ್ರೆ ಇಲ್ಲಿ ಪ್ರಕಟಣೆ ಹೇಳ್ತಾ ಇರೋದು ಡೂಪ್ಲಿಕೇಟ್ ಜೀಸಸ್, ಡೂಪ್ಲಿಕೇಟ್ ಅಲ್ವರ ಅಂದ್ರೆ ಯಾರೋ ಕ್ರಿಸ್ತ ವಿರೋಧಿ. ಬೈಬಲ್ ಅಲ್ಲಿ ಡೂಪ್ಲಿಕೇಟ್ ಇದಾರಾ, ಅಂತೀರಿ ಕೊರಿಂಥಿಯನ್ಸ್, ಸೆಕೆಂಡ್ ಕೊರಿಂಥಿಯನ್ಸ್ 11, ಸೆಕೆಂಡ್ ಕೊರಿಂಥಿಯನ್ಸ್ 11:4 ಓದಿ.
ಯಾಕೆಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ.
ನೋಡ್ರ ಏನಂತೆ, ನಂಬದೇ ಇರುವಂತ ಬೇರೆ ಒಂದು ಯೇಸು, ಬೇರೆ ಪವಿತ್ರಾತ್ಮ, ಅಂದ್ರ ಬೇರೆ ಸುವಾರ್ತೆ, ಶೈತಾನ ಎಲ್ಲ ಡೂಪ್ಲಿಕೇಟ್ ಮಾಡ್ಬಿಟ್ಟಾನೆ. ಪಾಪ ಜೀಸಸ್ನೇ ಡೂಪ್ಲಿಕೇಟ್ ಮಾಡೋನಂದ್ರೆ ಇನ್ನೇನು ಲೆವೆಲ್ ಇರ್ಬೇಕು ವ್ಯವಸ್ಥೆ ಮಾಡಿರ್ತೀನಿ. ಜೀಸಸ್ ನ ಡೂಪ್ಲಿಕೇಟ್ ಮಾಡಿರೋನು ಏವಾಳ್ನ ಡೂಪ್ಲಿಕೇಟ್ ಮಾಡಿತಾನ ಇಲ್ವಾ ಅಲ್ವರ. ಜೀಸಸ್ ಡೂಪ್ಲಿಕೇಟ್ ಅಂದ್ರೆ ಸಭೆನೂ ಏನ್ ಮಾಡಿದಾರೆ ಅಂತ ಅರ್ಥ, ಡೂಪ್ಲಿಕೇಟ್ ಮಾಡೋನೆ ಅಂತ ಅರ್ಥ ಅಲ್ವರ. ಅದಕ್ಕೆ ನಿಜವಾದ ಕ್ರೈಸ್ತವರು ಇದ್ದಾರೆ, ಸುಳ್ಳು ಕ್ರೈಸ್ತವ್ರು ಏನಾಗಿದ್ದಾರೆ ಅಲ್ಲಿ ಇದ್ದಾರೆ. ಅದಕ್ಕೆ ಫಾಲ್ಸ್ ಜೀಸಸ್ ನೋಡಿ ಇಂತೀನಿ, ಆಮೇಲೆ ಸುಳ್ಳು ತಪ್ಪಾದ ಪವಿತ್ರ ಆತ್ಮ ಅಂದ್ರ ಪವಿತ್ರ ಆತ್ಮ ಅಂದ್ರೆ ಏನ್ರಿ, ಪವಿತ್ರವಾಗಿರ್ತಾರೆ ಜೀವನ, ಅಶುದ್ಧವಾಗಿರ್ತಾರೆ ಜೀವನ, ಹೊಲಸಾಗಿರ್ತಾರೆ ಜೀವನ. ಯೋಚನೆ ಮಾಡಿರ್ತೀನಿ ಇವೆಲ್ಲ ಬಂದ್ಬಿಟ್ಟು ಪವಿತ್ರ ಆತ್ಮ ಅಲ್ಲ, ಹೇಗಿರೋದು, ಕುಣಿದಾಡೋದು, ಬೀಳೋದು, ಲಬ 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 ಅಂತ ಕಿರಿಚ್ಕೊಳೋದು, ಜೋರು ಕೂಗಾಡೋದು, ಇದೆಲ್ಲ ಪವಿತ್ರ ಆತ್ಮನ, ಎಲ್ಲ ಅಶುದ್ಧ ಆತ್ಮನ ಒಂದು ಕ್ರಿಯೆಗಳು ಅಲ್ವರ. ಇವೆಲ್ಲ ದೇವರು ಪವಿತ್ರ ಆತ್ಮನ ಎಲ್ಲ, ಪವಿತ್ರ ಆತ್ಮ ಬಂದರೆ ಫಸ್ಟ್ ಸಮಾಧಾನ, ಶಾಂತಿ ಅಲ್ವರ, ಕ್ಷಮೆ, ದಮೆ, ಪ್ರೀತಿ, ಸಾತ್ವಿಕತೆ ಅದರ ತಾಳ್ಮೆ, ಇವೆಲ್ಲ ಏನಾಗಿರ್ತಾರೆ ಗುಣಗಳು ಇರ್ತವೆ ಅಲ್ಲ. ಇವೆಲ್ಲ ಇಲ್ಲ ಅಂತಂದ್ರೆ ಇನ್ನೆಂಥ ಆತ್ಮ ಅದು, ನಾವು ಯೋಚನೆ ಮಾಡಬೇಕು ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ಏನ್ರಿ ಚೇತನ ಎಲ್ಲ ಡೂಪ್ಲಿಕೇಟ್ ಮಾಡೋಣ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಮಿಕಾಯಲ್ ಅಂತಂದ್ರೆ ಒಬ್ರೇ, ಪ್ರಧಾನ ದೂತರು ಅಂದ್ರೆ ಒಬ್ರೇ ಅದರ, ಪ್ರಧಾನ ದೂತರುಗಳಲ್ಲಿ ಒಬ್ರು ಅಂತಲ್ಲ, ಪ್ರಧಾನ ದೂತಗಳಲ್ಲಿ ಒಬ್ಬನೂ ಅಲ್ಲ, ಪ್ರಧಾನ ದೂತನಲ್ಲಿ ಒಬ್ಬನೇ ಬಂದು ದಾನಿಯಲ್ ಏನ್ ಮಾಡ್ತಾರೆ ಅಂದ್ರೆ ಆ ಗಬ್ರಿಯಲ್ಲಿ ಏನ್ ಮಾಡ್ತಾರೆ ರಕ್ಷಿಸ್ತಾರೆ ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಮಿಕಾಯಲ್ ಅಂತ ಇರೋದು ಒಬ್ರೆ, ಅವ್ರು ಯಾರಂದ್ರೆ ನಮ್ಮ ರಕ್ಷಕನಾಗಿರುತ್ತ ಯೇಸು ಕ್ರಿಸ್ತು ಮಾತ್ರ. ಬೇರೆ ಯಾರೋ ಸ್ಥಾನನ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನಿಲ್ಲ. ಅದಕ್ಕೆ ಬೈಬಲ್ ಹೇಳೋದು ಜೀಸಸ್ ಹೆಂಗಿದ್ರಂತೆ, ನಿನ್ನೇನು ಹೇಗಿದ್ರು ಇವತ್ತು ಹೇಗಿದ್ದಾರೆ ಕೂಡ ಅವ್ರು ಯಾವತ್ತೂ ಏನಾಗಲ್ಲ, ಚೇಂಜ್ ಆಗೋದಿಲ್ಲ ಅಲ್ವಾ. ಆಮೇಲೆ ಎಲ್ಲಾದಲ್ಲಿ ಪ್ರಮುಖನು ಯಾರು, ಯೇಸು ಕ್ರಿಸ್ತ ಅಂದ್ರ. ಓದಿ ಕೊಲೋಸಿಯರಲ್ಲಿ ಒಂದು, ಕೊಲೋಸಿಯರ್ ಒಂದನೇ ಅಧ್ಯಾಯ, ಕೊಲೋಸಿಯರ್ ಒಂದನೇ ಅಧ್ಯಾಯದಲ್ಲಿ, ಕೊಲೋಸಿಯರ್ ಒಂದನೇ ಅಧ್ಯಾಯ ಹದಿನೈದು ಓದಿ ಮೊದಲು, ಆಮೇಲೆ ಹದಿನಾರು ಓದಿ, ಹದಿನೈದು ಮತ್ತೆ ಹದಿನೆಂಟು.
ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ.
ಜ್ಯೇಷ್ಠ ಪುತ್ರ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ, ಫಸ್ಟ್ ಒನ್ ಅಂಡ್ ಓನ್ಲಿ, ಸಹಸ್ರ ದೂತರಲ್ಲಿ ಏಕೈಕ. ಅದರ ಹದಿನೆಂಟು,
ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲರಲ್ಲಿಯೂ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ.
ನೋಡ್ರ ಎಲ್ಲರಲ್ಲೂ ಫಸ್ಟ್ ಯಾರಂತೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಯಾರು ಅಂದ್ರೆ ಜೀಸಸ್. ಎಲ್ಲದರಲ್ಲೂ ಫಸ್ಟ್ ಯಾರು, ಜೀಸಸ್ಸೇ ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಪ್ರಮುಖನು ಅದರ ಏನ್ರಿ ಏನ್ರಿ ಎಲ್ಲದಕ್ಕಲ್ಲಿ ಮುಖ್ಯವಾದವರು ಅಂದ್ರೆ ನಮ್ಮ ರಕ್ಷಕನಾಗಿರುತ್ತ ಯೇಸು ಕ್ರಿಸ್ತನೇ ಅಲ್ವರ. ಅದರಿಂದ ನೋಡ್ಬೇಕ್ರೆ ಎಷ್ಟೋ ರೆಫರೆನ್ಸ್ಗಳು ಇಂಡೈರೆಕ್ಟ್ ಆಗಿ ನಮಗೆ ಎಲ್ಲ ಎಲ್ಲಿ ನೋಡಿಸಂದ್ರೆ ಜೀಸಸ್ ಕ್ರೈಸ್ಟ್ ಈಸ್ ದ ಉಂಗ್ಲಿ ಮಿಕಾಯೆಲ್, ದ ಸನ್ ಆಫ್ ಗಾಡ್ ಅಂತ. ಓಕೆನಾ, ಅದಕ್ಕೆ ನಮ್ಮ ಬೈಬಲಲ್ಲಿ ಇಂಗ್ಲಿಷ್ ಬೈಬಲ್ ಓದ್ಬೇಕಾದ್ರೆ ಜೀಸಸ್ಗೆ ಉಂಗ್ಲಿ ಬಿಗಾಟನ್ ಸನ್ ಅಂತ ಹೇಳ್ತಾರೆ. ಕೇಳಿದಿರಾ, ಏಕೈಕ ಪುತ್ರ ಅಂತ ಕನ್ನಡದಲ್ಲಿ ಬರ್ತಾರೆ, ಕರೆಕ್ಟಾ? ಯಾಕೆ ಅಂತಂದ್ರೆ ಈ ತರ ಏಕೈಕ ದೇವರ ಸೃಷ್ಟಿ, ಪ್ರಥಮ ಸೃಷ್ಟಿನೇ ಇವರೇ, ಇವ್ರು ಬಿಟ್ಟಿದ್ ಮಿಕ್ಕಿದ ಎಲ್ಲ ಸೃಷ್ಟಿಗಳನ್ನ ದೇವ್ರು ಯಾರ ಮುಖಾಂತರ ಮಾಡಿದಾರೆ ಅಂತ ಅರ್ಥ. ಕ್ರಿಸ್ತನ ಮುಖಾಂತರ ಮಾಡಿರೋದ್ರಿಂದ ಜೀಸಸ್ ಕ್ರೈಸ್ಟ್ ಇಸ್ ದ ಫಸ್ಟ್, ಜೀಸಸ್ ಕ್ರೈಸ್ಟ್ ಇಸ್ ದ ಲಾಸ್ಟ್, ಅವರೇ ಆಲ್ಫಾ ಅವರೇ ಒಮೆಗಾ ದೇವ್ರ ಸೃಷ್ಟಿಯಲ್ಲಿ. ಓಕೆನಾ, ಓಕೆ ಗುಡ್. ಎನಿವೆ ಥ್ಯಾಂಕ್ ಯು, ಎಲ್ಲ ಚೆನ್ನಾಗಿ ಉತ್ತರ ಕೊಟ್ಟರೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾದ್ರೆ ಏನೋ ಪ್ರಶ್ನೆ ಏನೋ ಇದೆಯಾ, ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಆಲ್ಫಾ ಅಂಡ್ ಒಮೆಗಾ ಅಂತಂದ್ರೆ ಅದು ಗ್ರೀಕ್ ಲೆಟರ್ಗಳು, ಫಸ್ಟ್ ಅಂಡ್ ದ ಲಾಸ್ಟ್ ಗ್ರೀಕ್ ಲೆಟರ್. ಇವಾಗ ನಾವು ಇಂಗ್ಲೀಷ್ ಅಲ್ಲಿ ಎ ಟು ಝೆಡ್ ಅಂತ ಹೆಂಗಂತೀರಿ, ಎಲ್ಲ ಎ ಟು ಝೆಡ್ ಇಂದ್ಯಾಪ ಅಂತ ಅಂದ್ಬಿಡ್ತೀರಲ್ಲ, ಆ ತರ ಆಲ್ಫಾ ಅಂಡ್ ಒಮೆಗಾ ಅಂದ್ರೆ ದೇವರ ಸೃಷ್ಟಿಯಲ್ಲೇ ಪ್ರಥಮ ಇವರೇ, ಅಂತ್ಯನೂ ಇವರೇ. ಇನ್ ಮಿಕ್ಕಿದ ಎಲ್ಲಾ ಸೃಷ್ಟಿಗಳನ್ನ ದೇವರು ಕ್ರಿಸ್ತನ ಒಳಗೊಂಡು ಕ್ರಿಸ್ತನ ಮುಖಾಂತರ ಕ್ರಿಸ್ತನ್ಗಾಗಿ ಏನ್ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ ಅಂತ ಅರ್ಥ. ಓಕೆನಾ, ಸರಿ, ಓಕೆ. ಬೇರೆ ಏನೋ ಡೌಟ್ಸ್
ಬ್ರದರ್? ಅದು ಇವರು ಲೂಸಿಫರ್ನ ಕೆಳಗಡೆ ತಳ್ಳದ್ರಲ್ಲ, ಆದಾಮ್ ಸೃಷ್ಟಿ ಮಾಡೋದ್ ಮುಂಚೆ ತಳ್ಳದ್ರ ಆಫ್ಟರ್ ತಳ್ಳದ್ರ ಬ್ರದರ್?
ಆಕ್ಚುಲಿ ಆದಾಮ್ನ ಸೃಷ್ಟಿ ಮಾಡಿದ್ಮೇಲೆ ಲೂಸಿಫರ್ನ ದೇವ್ರ ಏನ್ ಮಾಡ್ತಾರೆ, ಈದೇನ್ ತೋಟದಲ್ಲಿ ಕಾಯದಿಕ್ಕೆ ಅಂತ ಇಡ್ತಾರೆ. ಅದನ್ನೇ ಎಜೇಕಿಯೇಲ್ 28 ಹೇಳೋದು. ಅವ್ನು ಯಾವಾಗ ಪಾಪ ಮಾಡ್ತಾನೆ ಅಂತಂದ್ರೆ ಎಜೇಕಿಯೇಲ್ 28:12-13 ಓದ್ಬೇಕಾರೆ, ಅವನಲ್ಲಿ ಹೆಮ್ಮೆ ಬಂದು ಈ ಅಹಂಕಾರ ಬಂದು ಅವನೇನ್ ಮಾಡ್ತಾನೆ, ದೇವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಕೆಟ್ಟದಾಗಿ ಯೋಚನೆ ಮಾಡ್ತಾನೆ, ಏನ್ ಯೋಚನೆ ಮಾಡ್ತಾನೆ, ಏಷ್ಯಾ 14 ಹೇಳಿದಂತೆ ರೀತಿಲಿ ಅಲ್ವರ, ನಾನು ಪರಮಾತ್ಮ ಉನ್ನತಂಗೆ ಸರಿ ಸಮಾನ ಆಗ್ತೀನಿ. ಅವಾಗ ಮನ್ಸಲ್ಲಿ ಅವನ್ ಪಾಪ ಮಾಡ್ದ, ಅವಾಗ ಅದನ್ನ ಕ್ರಿಯೆ ರೂಪದಲ್ಲಿ ಹೇಗ್ ತರ್ತಾನೆ ಅಂತಂದ್ರೆ ಆದ ಮತ್ತೆ ಅವಳನ್ನ ಮೋಸ ಮಾಡಕ್ಕೆ ಮಾಡ್ತಾನೆ. ಹೇಗ್ ಹೇಗ್ ಮೋಸ ಮಾಡ್ತಾನೆ, ಇವನೇ ಡೈರೆಕ್ಟ್ ಆಗಿ ಒಂದ್ ಮಾಡ್ಲಿಲ್ಲ, ಸರ್ಪನಪ್ಪ ಇಪ್ಪಿರಿಸ್ಕೊಂಡು ಸರ್ಪದ ಮುಖಾಂತರ ಏನ್ ಮಾಡ್ತಾನೆ, ಎಲ್ಲ ಕುಯುಕ್ತಿಗಳನ್ನ ಏನ್ ಮಾಡ್ತಾನೆ ಮಾಡ್ತಾನೆ. ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಅವಾಗ ಅವನು ದೇವರ ದೃಷ್ಟಿ ದ್ರೋಹಿ ಆಗ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಏನ್ರಿ, ಅವನು ಆದಿಯಲ್ಲಿ ಏನ್ರಿ ಸುಳ್ಳುಗಾರನು, ಸುಳ್ಳುಗಾರಂಗ ಏನ್ರಿ ಅವನು, ಅವನು
ತಂದೆ
ಅಷ್ಟೇ. ನೋಡ ಸುಳ್ಳು ಹೇಳ್ಬೇಕಾರೆ ಇಷ್ಟ ಬಂತ ರೀತಿಯಲ್ಲಿ ಏನ್ ಮಾಡ್ತಾನೆ, ಸುಳ್ಳು ಹೇಳ್ತಾನೆ ಅಂದ್ಬಿಟ್ಟು. ಸೊ ಅವನ ಭೂಲೋಕದಲ್ಲಿ ದೇವ್ರ ಕಾಯಕ್ಕೆ ಯಾವಾಗ ಬಿಟ್ರೋ, ಯಾವಾಗ ದೇವ್ರ ಹುಟ್ಟಕ್ ಪಾಪ ಮಾಡಿದಾಗ ದೇವ್ರ ಒಂದ್ ತಿರ್ಗಾ ಪರಲೋಕಕ್ಕೆ ಸೇರಿಸ್ಕೊಂಡ್ಲೇ ಇಲ್ಲ, ತಳಬಿಟ್ರು ಅಂದ್ರೆ ಹೆಂಗ್ ಗೊತ್ತಾ ಮೀನಿಂಗು, ಅಲ್ಲೇ ಬಿಟ್ಬಿಟ್ರು ಅವ್ನ ಅಂತ ಅರ್ಥ. ಪರಲೋಕದಿಂದ ದಬ್ಬಿಟ್ರು ಅಂತಲ್ಲ, ಅಂದ್ರೆ ಪರಲೋಕಕ್ಕೆ ದೇವ್ರ ಏನ್ ಮಾಡ್ಲಿಲ್ಲ, ತಿರ್ಗಾ ಅವನ್ನ ಆ ಸ್ವಾಧೀನಕ್ಕೆ ವಾಪಸ್ ಸೇರಿಸ್ಕೊಂಡಿಲ್ಲ. ಇವಾಗ ಹೆಂಗೆ ದೇವ್ರನ್ನ ಮೊದಲನೇ ಲೋಕದಲ್ಲಿ ಭೂಲೋಕಕ್ಕೆ ಮನುಷ್ಯನ ಕಾಯೋದಕ್ಕೆ ಬಿಟ್ಟರು, ಪಾಪ ಮಾಡಿದ ಮೇಲೆ ದೇವ್ರು ಏನ್ ಮಾಡಿಲ್ಲ, ಅವ್ರನ್ನ ಪರಲೋಕಕ್ಕೆ ಏನ್ ಮಾಡಿಲ್ಲ, ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. ಅಂದ್ರೆ ದೇವ್ರು ಎಲ್ಲಿ ಬಿಟ್ರು ಅಂತ ಅರ್ಥ, ಭೂಲೋಕಕ್ಕೆ ಬಿಟ್ರು ಅಂತ ಅರ್ಥ. ಇವಾಗ ಅವರೆಲ್ಲ ಎಲ್ಲಿದ್ದಾರೆ ಅಂತಂದ್ರೆ ಭೂಮಿಯ ವಾಯುಮಂಡಲದಲ್ಲಿ ಅವ್ರನ್ನ ಕಟ್ಟಾಕಿದ್ದಾರೆ. ಎಪೇಶ 6:12, ಎಪೇಶ 2:2, ವಾಯುಮಂಡಲ ಅಧಿಕಾಂಶದ ಅಧಿಪತಿ ಈ ಪ್ರಪಂಚದ ದೇವರು ಅಂದ್ರೆ ನಮ್ಮಲ್ಲದವ್ರನ್ನು ಅದಿವಿತಿಗೆ ಪ್ರೇರಣೆ ಮಾಡಿದ ದುರಾತ್ಮನು ಅಲ್ವಾ. ಸೊ ಅಲ್ಲಿಂದ ಏನ್ ಮಾಡ್ತಾನೆ, ಎಲ್ಲಾರನ್ನು ಕೆಟ್ಟದಕ್ಕೆ ಏನ್ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ, ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಓಕೆನಾ?
ಓಕೆ ಮೇಡಮ್, ಥ್ಯಾಂಕ್ ಯು ಬ್ರದರ್.
ಸರಿ, ಬೇರೆ ಏನೋ ಡೌಟ್ಸ್
ಬ್ರದರ್? ಪ್ರಕಟಣೆ 3ನೇ ಅಧ್ಯಾಯದಲ್ರಿ 1ನೇ ವಚನ, ಅದಲ್ಲಿ ನಾವು ಇವತ್ತು ಓದುವಾಗ ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳ ಆತನು ಹೇಳುವುದೇನಂದ್ರೆ ಅಂತ, ಇಲ್ಲಿ ಯೇಸಮ್ಮಿಗೆ 7 ಆತ್ಮಗಳು ಉಳ್ಳ ಆತನು ಅಂತ ಕರೀತಾರ ಬ್ರದರ್?
ಆಕ್ಚುಲಿ ನಮ್ಮ ಕನ್ನಡ ಬೈಬಲ್ 7 ಆತ್ಮ ಅಂತ ಬರ್ತಾರೆ, ಆಕ್ಚುಲಿ 7 ಸ್ಪಿರಿಟ್ಸ್ ಅಂತ ಬರ್ತಾರೆ. 7 ಸ್ಪಿರಿಟ್ಸ್ ಅಂತ ಹೇಳ್ಬೇಕ್ರೆ, ಏಳು ಸಭೆಗಳಿಗೆ ಕೊಟ್ಟಿರಂತ 7 ಸಂದೇಶಗಳ ಬಗ್ಗೆ ಹೇಳಂತದ್ದು. 7 ದೂತರುಗಳ ಮುಖಾಂತರ ಸಂದೇಶ ಕೊಟ್ಟರಲ್ಲ, ಅದ್ರ ಬಗ್ಗೆ ಹೇಳಂತದ್ದು. ಇದು ಕನ್ನಡದಲ್ಲಿ ಏನಾಗಿದೆ, ಇವಾಗ ಆತ್ಮ ಅಂತ ಹೇಳ್ಬೇಕು, ನಮ್ಗೆ ಏನಾಗ್ತದೆ, ತಪ್ಪಾದ ಒಂದು ಕಲ್ಪನೆ ಬರ್ತದೆ. ಯಾಕಂದ್ರೆ ಪವಿತ್ರ ಪರಿಶುದ್ಧ ಆತ್ಮಕ್ಕೂ ಆಮೇಲೆ ಏನ್ರಿ ಈ ಮನುಷ್ಯನ ಆತ್ಮಕ್ಕೂ ಎರಡಿಗೂ ಬೇರೆ ಬೇರೆ ಪದಗಳು ಕನ್ನಡದಲ್ಲಿ ಇಲ್ದಿರೋದ್ರಿಂದ ಅದರಲ್ಲಿ ಏನಾಗ್ತದೆ, ನಮಗೆ ಒಂದು ಫಾಲ್ಸ್ ಬಿಲೀಫ್ ಕೊಡ್ತಾರೆ. ಆ್ಯಕ್ಚುಲಿ ಅದು ದೇವ್ರು ಕೊಟ್ಟಂಥ ಒಂದು ಓಲಿ ಸ್ಪಿರಿಟ್. ಓಕೆನಾ? ಸೊ ಅಲ್ಲಿ ಅಲ್ಲಿ ಸ್ಪಿರಿಟ್ ಬಗ್ಗೆ ಹೇಳ್ತಾರೆ ಹೊರತು ಸೋಲ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇಲ್ಲ.
ಅದೇ ಅಧ್ಯಾಯದಲ್ಲಿ ಬ್ರದರ್ ಕೊನೆಯ ವಾಕ್ಯದಲ್ಲಿ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು.
ಎಷ್ಟನೇ ವಾಕ್ಯ ಸರ್? ಪ್ರಕಟಣೆ
3:12.
ಓಕೆ, ಅದೇ ದೇವರು ಯಾರು ಜಯವಂತರ ಸಭೆಗೆ ದೇವ್ರು ಕೊಡಂತ ಒಂದು ರಿವಾರ್ಡ್ಗಳು. ಅದಕ್ಕೆ 7 ಸಭೆಗಳಿಗೆ ಹೇಳ್ಬೇಕಾರೆ ಎಂಡಲ್ಲಿ ಏನ್ ಮಾಡ್ತಾರೆ, ಒಂದೊಂದು ರಿವಾರ್ಡ್ ಏನ್ ಮಾಡ್ತಾರೆ ಅವರು ಅನೌನ್ಸ್ ಮಾಡ್ತಾರೆ. ಸೊ ಏನೇನೆಲ್ಲ ಅವ್ರಿಗೆ ದೇವ್ರ ರಿವಾರ್ಡ್ಗಳು ಕೊಡ್ತಾರೆ, ಒಂದ್ ಕಡೆ ನೋಡ್ಬೇಕಾರೆ ಜೀವದಾಕ ವೃಕ್ಷಕ್ಕೆ ಆಕ್ಸೆಸ್ ಕೊಡ್ತೀನಿ ನೇಮ್ ಮೀನಿಂಗ್, ಅಮರತ್ವ ಜೀವನ ಏನ್ ಮಾಡ್ತಾರೆ, ನಿತ್ಯ ಜೀವನ ಏನ್ ಮಾಡ್ತಾರೆ, ಅವ್ರಿಗೆ ಕೃಪೆ ತರ್ತಾರೆ. ಇನ್ನೊಂದು ಕಡೆ ಹೇಳ್ಬೇಕಾರೆ ಹೇಳ್ತಾರೆ, ನೀವು ಮರಣಕ್ಕೆ ಒಪ್ಪಿಸ್ಬೇಕಾದ್ರೂ ಕೂಡ ನಂಬಿಕಸ್ತರಾಗಿದೆ, ಎಂತ ಜಯಮಾಲೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಎಲ್ಲ ಸಭೆಗೆ ಬರಂತ ರಿವಾರ್ಡ್ಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ.
ಬ್ರದರ್ ಇಲ್ಲಿ ನನ್ನ ದೇವರ ಅಂದಾಗ ಯೇಸ್ವಾಮಿ ತಂದೆಯ ದೇವರ ಬಗ್ಗೆ ಹೇಳಿದ್ರ?
ಹೌದು,
ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು, ಅಂದ್ರೆ ಯೇಸ್ವಾಮಿಗೆ ಒಂದು ಹೊಸ ಹೆಸರು ಐತ್ರ?
ಅಂದ್ರೆ ಇದು ಯಾವ ರೀತಿ ಹೇಳ್ತಾರೆ ಗೊತ್ತಾ ಸರ್, ಎಂದು ಹೊಸ ಹೆಸರು ಅಂತ ಹೇಳ್ಬೇಕಾರೆ, ಉದಾಹರಣೆಗೆ ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್. ಇವಾಗ ನೋಡಿ, ಇವಾಗ ನಮ್ಮ ಮಿಸ್ಸಸ್ ಎಕ್ಸಾಂಪಲ್ ತೊಗೊಳ್ಳೋಣಪ್ಪ. ಏನಂದ್ರೆ ಇವಾಗ ನಮ್ಮ ಮಿಸ್ಸಸ್ ಹೆಸರು ಏನು, ಉಷಾ ಕುಮಾರಿ ಅಂತಿದೆ. ಇವಾಗ ಮದ್ವೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಗಂಡನ ಹೆಸರನ್ನ ಏನ್ ಮಾಡ್ತಾರೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಅವ್ರು ಜೋಡಣೆ ಮಾಡ್ಕೊಂತಾರೆ ಅಲ್ವರ. ಸೊ ಈ ರೀತಿ ಸಭೆಗೆ ಇಲ್ಲಿ ಭೂಲೋಕದಲ್ಲಿ ಏನಂತ ಹೆಸರು ಬೇಕಾದ್ರೆ ಇರ್ಬೋದು ಅಲ್ವರ. ನಮ್ಗೆ ಯಾರಿಗೂ ಒಳ್ಳೆ ಹೆಸರುಗಳು ಕೊಟ್ಟಿಲ್ಲ ಬಿಡಿ ದೇವ್ರ ಮಕ್ಳುಗಳಿಗೆ ಲೋಕದವರು. ಪರಲೋಕದಲ್ಲಿ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಒಳ್ಳೆ ಹೆಸರನ್ನ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಒಳ್ಳೆ ಟೈಟ್ಲ್ ಒಳ್ಳೆ ಪೊಸಿಷನ್ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ. ಇದು ಲಿಟ್ರಲ್ ಆಗಿರೋಂತ ಹೆಸರು ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಗೆ ಉದಾಹರಣೆ ಹೇಳಿದ್ದು ಯಾವ ತರ ಒಂದು ಮದುವೆ ಆಗಿದ ಮೇಲೆ ಒಂದು ಹೆಸರಿನ ಬದಲಾವಣೆ ಮಾಡ್ತಾರೋ, ಇದೇ ರೀತಿ ಸಭೆ ನಂಬಿಕಸ್ಥರಾಗಿದ್ದು ಕ್ರಿಸ್ತ ಜೊತೆಗೆ ಸೇರ್ಕೊಂಡು ಅವಾಗ ಅವ್ರಿಗೆ ಏನ್ ಮಾಡ್ತಾರೆ ದೇವರು ಹೊಸ ಹೆಸರು ಅಂದ್ರೆ ಹೊಸ ಬಿರುದು, ಹೊಸ ಐಡೆಂಟಿಫಿಕೇಶನ್, ಹೊಸದ್ದು ಒಂದು ಗುರುತು ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಂತ ಜಗತ್ತು ಮುಂದೆ. ಓಕೆನಾ? ಜಗತ್ತೆಲ್ಲ ಏನ್ ಮಾಡ್ತಾರೆ ಇವತ್ತು ದೇವ್ರ ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟಾಗೆ ಮಾತಾಡ್ತಾರೆ, ಯಾರು ಸರಿಯಾದ ಒಳ್ಳೆ ರೀತಿಲಿ ಸಾಕ್ಷಿಗಳು ಕೊಡೋದಿಲ್ಲ. ಆದ್ರೆ ಸತ್ಯ ನಂಬಿಕಸ್ಥರಾಗಿದ್ದಿದ್ಮೇಲೆ ಕ್ರಿಸ್ತನ್ ತೆಗೆದಿದ್ಮೇಲೆ ಏನ್ ಮಾಡ್ತಾರೆ, ಹೌದಪ್ಪ ನಿಜವಾಗ್ಲೂ ಇವ ದೇವ್ರ ಮಕ್ಳು ಅಂತ ಅಂದ್ಬಿಟ್ಟು ಒಂದು ಸಾಕ್ಷಿ ಕೊಡ್ತಾರ, ಒಳ್ಳೆ ಹೆಸರನ್ನ ಏನ್ ಮಾಡ್ತಾರೆ ದೇವರು ತಂದ್ಕೊಡ್ತಾರೆ ಅಂತ. ಸರಿ, ಓಕೆನಾ? ಬೇರೆ ಏನೋ ಡೌಟ್ಸ್ ಇಲ್ವಾ? ಸರಿ, ಓಕೆ. ಕೊನೆಯದಾಗಿ ಹಂಗಾರೆ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ನಾಯಕ್ ಬದನ್ ಕೇಳ್ಕೊಂತೀವಿ. ನಾಯಕ್ ಬದನ್ ಪ್ರೇಯರ್ ಮಾಡ್ಬೋದಾ? ಆಗ್ತಾರಾ? ಲೈನ್ ಇದ್ದೀರಾ?